ಇದಿಲ್ಲ, ಇದೇನೋ ರಕ್ಷಣೆ ಇಲ್ಲ ಅಂತ ತಿಳ್ಕೊಳಕ್ಕೆ ಇಷ್ಟು ಒತ್ತು ಹೇಳ್ತಿದ್ದಾರೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಇವತ್ತು ಸೋತ್ತವರೆಲ್ಲ ಗುರುಗಳೇ ಆದ್ರಾಗ, ತಾರತಮ್ಯದಲ್ಲಿ ಸೋತ್ತವರು ಅಂದ್ರೆ ಗುರುಗಳು ಅಂತಾನೆ ಅರ್ಥ. ಅವರಲ್ಲಿ ಯಾವ ರೀತಿಯಲ್ಲಿ ಏನು ಮಾಡಕ್ಕೆ ಹೋಗಬಾರ್ದು, ದೇಶಾದಿ ಔದಾಸೀನ್ಯ ತೋರಿಸೋದು ತಪ್ಪು, ಇನ್ನು ದ್ವೇಷ ಮಾಡಿದ್ರಂತೂ ಫಜಿತಿ. ಔದಾಸೀನ್ಯ ಅಂದರೆ ಬರೀ ನೆಗ್ಲೆಕ್ಟ್ ಮಾಡೋದು, ಇಲ್ಲಂತೂ ಪಾಸಿಟಿವ್ ದ್ವೇಷ ಇದೆ ಎಂದು ಹಾಗೆ ಮಾಡಕ್ಕೆ ಬರೋದಿಲ್ಲ. ತಥಾ ಹೀ ಇನ್ನು ಹೇಳ್ತಾರೆ, ತನುಹೃನ್ ಮಾತ್ರಸ್ಯ ಸ್ವಸ್ಮಿನ್ ವಿನಯ ಇವ ನಿಮಿತ್ತಂ ಆ ನಿಮಿತ್ತಮಾದರೋ ಅನುಭವ ಸಿದ್ಧ ಇತಿ ಸಯೇವ ಭಕ್ತಿ ರೀತಿ ಚೋಕ್ತಂ. ಹಿಂದೆ ಹೇಳಿದ್ದೇವೆ, ತದುಹೃನ್ ಮಾತ್ರಸ್ಯ ಸ್ವಸ್ಮಿನ್ ವಿನೈವ ನಿಮಿತ್ತಂ ಆದರೂ ಅನುಭವ ಸಿದ್ಧ ಇತಿ. ಪ್ರತಿಯೊಬ್ಬ ಮನುಷ್ಯ ತನ್ನಲ್ಲಿ ಭಾರಿ ಆತ್ಮಪ್ರೀತಿ ಮಾಡ್ಕೋತಾನೆ. ಯಾತಕ್ಕೆ ಅದೇನು ಕಾರಣ ಇರಬೇಕು? ಅದಕ್ಕೆ ಏನು ಕಾರಣ ಇಲ್ಲ. ಅದಕ್ಕೆ ವಿನಾ ನಿಮಿತ್ತಂ, ತನ್ನಲ್ಲಿ ತಾನು ಪ್ರೀತಿ ಮಾಡ್ಕೊಳ್ಳೋಕೆ ಏನು ಕಾರಣ ಇಲ್ಲ, ಏನೋ ಕಾರಣ, ತಾನು ತಾನಾಗಿರೋದೇ ಕಾರಣ. ಅದೇ ರೀತಿಯೇ ಅದು ಅನುಭವ ಸಿದ್ಧ ಎಲ್ಲರಿಗೂ ಕೂಡ. ಇದು ಸಯೇವ ಭಕ್ತಿ ರೀತಿ ಚೋಕ್ತಂ, ಇದು ಆತ್ಮಭಕ್ತಿ ಆಯ್ತು ಅಲ್ಲಿಗೆ. ತಥಾಚ ತಥಾ ಅಖಂಡ ಭೂಮಂಡಲಾಧಿಪೇ ಸ್ವಗೃಹಂ ಪ್ರಾಪ್ತೆ ಗೃಹಾಧಿಪೇನ ಸ್ವಾತ್ಮನೋ ಅನೇಕ ಗುಣಾಧಿಕ ಅದರ ಕ್ರಿಯತೆ. ಅದೇ ರೀತಿ ಅಖಂಡ ಭೂಪಾಲ ಮನೆಗೆ ಬಂದ, ದೊಡ್ಡ ರಾಜನೇ ಮನೆ ಬಂದ್ಬಿಟ್ಟ. ಏನು ಮಾಡ್ತಾನಾಗ ತನ್ನ ಮನೆ ಬಂದಾಗ ಗೃಹಾಧಿಪೇನ ಮನೆ ಯಜಮಾನ, ತನ್ನಲ್ಲಿ ಪ್ರೀತಿ ಇದೆ. ಹೆಚ್ಚು ಪ್ರೀತಿ ಯಾರೇನು ಮಾಡ್ತಾನೆ ಈಗ? ರಾಜನೇನು ಮಾಡ್ತಾನೆ, ಯಾಕೆ ಸ್ವಾತ್ಮನೋ ಅನೇಕ ಗುಣಾಧಿಕ ಆಧಾರ ಕ್ರಿಯತೆ, ಅನೇಕ ಭಾರಿ ಹೆಚ್ಚಾದಾರವನ್ನು ಮಾಡ್ತಾನೆ. ಅದಕ್ಕೆ ತಾನೊಬ್ಬನೇ ಏನೋ ಊಟ ವ್ಯವಸ್ಥೆ ಮಾಡ್ಕೊಂಡಿದ್ದ, ಪಾಪ ವ್ರತ ಅಂಥೇಳಿ ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡಿಕೊಂಡು ಮಾಡಿಕೊಂಡು ಕೂತಿದ್ದ. ದೊಡ್ಡವ್ರು ಬಂದ್ಬಿಟ್ಟು ತಕ್ಷಣ ಏನು ಮಾಡ್ತಾನಾಗ? ವಿವಿಧವಾದ ಭಕ್ಷ್ಯ, ಅದಕ್ಕೋಸ್ಕರ ಹೆಚ್ಚು ಭಕ್ತಿ ಇದೆ ಅವರಲ್ಲಿ. ನಾನೇನೋ ಮಾಡ್ತೇನೆ, ಅವರಿಗೆಲ್ಲ ಹಾಗೆ ಮಾಡೋಕ್ಕಾಗೋದಿಲ್ಲ, ಯೋಚನೆ ಶುರು ಮಾಡ್ತಾರೆ. ಅರ್ಥಾಯ್ತಾ? ಯಾವ್ದು ಇದನ್ನು ಏನು ತೋರಿಸುತ್ತೆ? ಯಾರಲ್ಲಿ ಆಧಾರ ಜಾಸ್ತಿ ಅಂತ ಆಯ್ತು. ಈಗ ಕೆಲವರು ಇರ್ತಾರೆ ಮನೆಯಲ್ಲಿ ತುಂಬ ಜನ, ಒಬ್ಬರೇ ಇದ್ದರೆ ಹೆಚ್ಚು ಹೆಚ್ಚು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ, ಏನೋ ಅಡ್ಜಸ್ಟ್ ಮುಗಿಸ್ಬಿಡ್ತಾರೆ. ಯಾಕೆ? ಒಬ್ಬರಿಗೆ ಮಾಡ್ಕೊಳ್ಳೋ ಬೇಜಾರು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು. ಒಬ್ಬರಿಗೆ ಮಾಡ್ಕೊಳ್ಳೋದಕ್ಕೆ ಭಾರಿ ಬೇಜಾರು. ಒಬ್ಬರಿಗೋಸ್ಕರ ಮಂಡಿಗೆ ಹಿಂಡಿ ಮಾಡಿದ್ರೆ ಯಾರು ತಿಂಬೋದಿಲ್ಲ. ಎಷ್ಟೇ ಬೇಕಾದರೂ ಕೂಡ ಮಂಡಿಗೆ ಮಾಡೋಷ್ಟು ದಡ್ತಾನೆ ಯಾರು ಮಾಡೋದಿಲ್ಲ. ಒಬ್ಬರಿಗೋಸ್ಕರ ಮಿನಿಮಮ್ ಮಾಡಿ, ಅದೇ ತನಗಿಂತ ತನ್ನಲ್ಲಿ ಪ್ರೀತಿ ಇದ್ದರೂ ಕೂಡ ಅದಕ್ಕೇನಿದೆ ಒಂದು ಲಿಮಿಟ್ ಇದೆ, ಉಪವಾಸ ಇರೋದಿಲ್ಲ, ಅದು ಕರೆಕ್ಟು. ಆದರೆ ವೈಭವ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ದೊಡ್ಡವ್ರು ಬಂದಾಗ ಮಾತ್ರ ಏನು ಮಾಡ್ತಾನೆ? ವೈಭವ ಮಾಡ್ತಾನೆ. ಇದ್ರದ್ದೇನು ಗೊತ್ತಾಯ್ತು ನಮಗೆ ಒಂದು ವಿಷಯ, ನಮಗಿಂತ ದೊಡ್ಡವರಲ್ಲಿ ಏನಿದೆ ಅಂತಾಯ್ತು, ನಮಗೆ ಹೆಚ್ಚು ಆಧಾರ ಇದೆ ಅಂತಾಯ್ತು. ಅದೇ ರೀತಿ ಆಧಾರ ಕ್ರಿಯತೆ ಸ್ವಾತ್ಮನು ಅನೇಕ ಗುಣಾಧಿಕ ಆಧಾರ ಕ್ರಿಯತೆ ತಾದೃಶೈರ್ ಉಪಚಾರೈ ತಾದೃಶೈವ ಆಧಾರಸ್ಯ ಸಂಭಾವಿತು ಶಕ್ಯತ್ವ. ಯಾಕೆ? ಅಂತ ಉಪಚಾರ ಮಾಡಿದಾಗಲೇ ಅಂತ ಆಧಾರ ತೋರ್ಸೋಕ್ಕೆ ಸಾಧ್ಯ ಆಗೋದಿಲ್ಲ. ಆಧಾರ ಅಭಿವ್ಯಕ್ತಿ ಮಾಡಬೇಕಾದ್ರೆ ಬರೀ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ, ಅದು ಬಾಯಿ ಉಪಚಾರ ಅಂತಾರೆ, ಉಪಯೋಗ ಬರೋದಿಲ್ಲ. ಆ್ಯಕ್ಚುಲಿ ಮಾಡಿ ತೋರಿಸಿದಾಗಲೇ ಸಮಾಧಾನ ಆಗೋದು. ಅವ್ರು ಎಷ್ಟು ಬೇಡ ಅಂತಾರೆ ಕೆಲವು ಸಲ, ಏನು ಮಾಡೋಕ್ಕೆ ಹೋಗಬೇಡ, ಮೊದಲೇ ಇದು ಪಾಪ ಏನು ಬೇಡ ಕೇಳೋದೇ ಇಲ್ಲ, ನೀವು ಹೇಳ್ತೇನೆ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾರೆ. ಆಧಾರ ಹಾಕಿ ತಮಾಷೆ ಅಂದರೆ ಆಧಾರ ಹೆಚ್ಚು ತೋರಿಸ್ಬೇಕಾಗಿಲ್ಲ ಅಂದ್ರೂ ತೋರಿಸ್ತಾನೆ, ಬಿಡೋದಿಲ್ಲ. ಅಂದಮೇಲೆ ದೇವರಲ್ಲಿ ಭಕ್ತಿ ಮಾಡಬೇಡ ಅಂದರೂ ಮಾಡಬೇಕು, ಅಂಥದ್ದು ಮಾಡಿದರೆ ಉದ್ಧಾರ ಮಾಡ್ತೀರಿ ಅಂತ ಹೇಳಿದ್ರು ಮಾಡೋದಿಲ್ಲ ಅಂದರೆ ಮುಖ್ಯವಾದ ದಾರಿ ಬಿಟ್ಟಿದ್ದಾರೆ ಅಂತ. ಇದರಿಂದ ಏನು ಉತ್ತರ ಕೊಟ್ಟಾಗಾಯಿತು ಅಂದರೆ, ದೇವರಲ್ಲಿ ಭಕ್ತಿ ಮಾಡಬೇಕು ಅಲ್ಲ, ಭಕ್ತಿ ಮಾಡಲೇಬೇಕು, ತನಿಷ್ಠನೇ ಬಂದುಬಿಡುತ್ತೆ. ದೇವ್ರು ಯಾರು ಅಂತ ಗೊತ್ತಾಗ್ಬಿಟ್ರೆ ಏನಾಗುತ್ತಾಗ? ಹೆಚ್ಚು ಏನು ಹೇಳಬೇಕಾಗಿರ್ತಾ, ಸಹಜವಾಗಿ ಭಕ್ತಿ ಬರೋದು. ಇವತ್ತು ಜಾತಕ್ಕೆ ಬಂದಿಲ್ಲ ಅಂದರೆ ದೇವ್ರ ಬಗ್ಗೆ ಜನಕ್ಕೆ ಗೊತ್ತೇ ಆಗಿಲ್ಲ, ದೇವರು ಅಂದರೆ ಕಾಡಿಸೋನು ಅಂತ ಅರ್ಥ ಆಗಿದೆ ಹೊರತು ದೇವರ ಅನುಗ್ರಹ ಮಾಡೋನು ಅಂತ ಗೊತ್ತಾಗೇ ಇಲ್ಲ. ಆಧಾರ ಕ್ರಿಯತೆ ತಾದೃಶೈ ಉಪಚಾರೈ ತಾದೃಶೈವ ಆಧಾರಸ್ಯ ಸಂಭಾವಯಿತು ಶಕ್ಯತ್ವ. ಮಾಡ ಆಧಾರ ನೋಡಿ ಮಾಡೋ ಭಕ್ತಿನ ಗೆಸ್ ಮಾಡ್ತೇವೆ ನಾವು. ತಾದೃಶಾಸ್ತಿ ಅಧಿಕಸ್ಯ ಸ್ವಚ್ಛ ಅಭಾವೇನ ತಥೋ ನೀತಿಯೇಷು ಅಮಾತ್ಯಾದಿಷು ತತ್ತನ್ ಮಹಾತ್ಯ ವೈಶೇಷ್ಯಾನುಸಾರೇನೇ ಆಧಾರ ಕ್ರಿಯತೆ. ಇನ್ನು ರಾಜ ಅಲ್ಲ ಮಂತ್ರಿ ಬಂದ, ಅವಾಗ ಏನು ಮಾಡ್ತಾನೆ? ಅವಾಗಲೂ ಆಧಾರ ಮಾಡ್ತಾನೆ, ಸ್ವಲ್ಪ ವ್ಯತ್ಯಾಸ ತೋರಿಸ್ತಾನೆ. ಅರ್ಥ ಆಯ್ತಾ? ಪರಮಾಧಾರವನ್ನು ತೋರಿಸ್ತೇನೆ, ಒಂದು ರೀತಿ ವ್ಯತ್ಯಾಸವನ್ನು ತೋರಿಸ್ತಾನೆ. ಅನ್ಯಥಾ ಮಹಾಫಲ ಹೇತುತ್ವ ಅಭಾವ ಪತ್ತೇ. ಇಲ್ಲದೆ ಹೋದರೆ ರಾಜನಿಗೆ ಗೊತ್ತಾದರೂ ಕಷ್ಟ. ಅಮಾತ್ಯನಿಗೆ ಕೂಡ ತನಗೆ ಮಾಡಿದಷ್ಟೇ ಗೌರವ ಮಾಡಿದ ಅಂತ ಕೇಳಿದರೆ ವಿವೇಕ ಇಲ್ಲ ಅಂತ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಮತ್ತು ಅಮಾತ್ಯನ ನಿರೀಕ್ಷೆ ಮಾಡೋದು, ಒಳ್ಳೆಯ ಅಮಾತ್ಯ ಏನು ಮಾಡ್ತಾನೆ ಅದನ್ನು ನಿರೀಕ್ಷೆ ಮಾಡೋಕ್ಕೆ ಹೋಗೋದಿಲ್ಲ. ಇವು ಸ್ವಾಮಿಗಳಿಂದ ಯಾರೋ ಬರ್ತಾರೆ, ಪಾದ ಪೂಜೆ ಮಾಡಿದ್ದವ್ರು ಕೇಳೋದಿಲ್ಲ. ಗೊತ್ತಾಯ್ತೀನಿ, ಯಾಕೆ ಮಾಡಿದ್ರೆ ನಮಗೆ ಯಾಕೆ ಆಯ್ತು ಸಾಚಾರ ಅಂತ ಕೇಳೋದಿಲ್ಲ. ಯಾತಕ್ಕೆ? ಅವ್ರಿಗೆ ಗೊತ್ತು ಅದು ಕರಗತ್ತೆ ಇಲ್ಲ ಅಂತ ಗೊತ್ತು ಅವ್ರಿಗೆ. ಅದರಿಂದ ಅದನ್ನ ಮಾಡಿದರೆ ತಪ್ಪಾಗುತ್ತೆ. ತಥೈವ ಭಗವತಿ ಸ್ವಾತ್ಮ ಬೇರೆ ರೀತಿಯಲ್ಲಿ ಮಾಡಿ ತಪ್ಪಲ್ಲ, ಅದು ಸ್ವಾಮಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ತಾರತಮ್ಯ ತೋರಿಸಲೇಬೇಕು. ತಥೈವ ಭಗವತಿ ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಮತ್ತೆ ಹೇಳ್ತಾರೆ, ತಾದೃಶ್ಯ ಆಧಿಕತೆ ಅಭಾವೇನ ತಥೋ ನೀಚೇಷು ಅಮಾತ್ಯಾದಿಷು ತತ್ತನ್ ಮಹಾತ್ಮ್ಯ ವೈಶೇಷ್ಯಾನುಸಾರೇಣೈವ ಆಧಾರ ಕ್ರಿಯತೆ. ಮತ್ತೆ ಹೇಳಿದೆ, ಮನೇಲಿ ದಿವಸ ಹೋದ ಅಭ್ಯಾಸ ಮಾಡಬೇಕು ಅವನ್ನೆಲ್ಲ, ಸಂಸ್ಕೃತನೂ ಬರುತ್ತೆ, ವಾಕ್ಯ ನೆನಪಿರುತ್ತೆ. ಅನ್ಯಥಾ ಮಹಾಫಲ ಹೇತುತ್ವಭಾವಾಪತ್ತೇ. ತಥೈವ ಭಗವತಿ ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಆಧಾರ ತದ್ಭಕ್ತು ಚ ಭಗವತ್ ಪ್ರೀತಿ ವಿಶೇಷ ತಾರತಮ್ಯೇನ. ಈ ರೀತಿ ಎಕ್ಸಾಂಪಲ್ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಏನಾಗುತ್ತಾಗ, ಒಬ್ಬ ಚಕ್ರವರ್ತಿ ಬಂದಾಗಲೇ ಮಾಡ್ತೀರಿ, ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅಂದರೆ ಪರಮಾತ್ಮನಲ್ಲಿ ಏನು ಮಾಡಬೇಕಾಗ, ಭಾರಿ ಭಕ್ತಿ ಮಾಡಬೇಕು. ಅಮಾತ್ಯರು ವಾಯುದೇವರು, ಅವರೆಲ್ಲರಲ್ಲೂ ಭಕ್ತಿ ಮಾಡಿ ಶುರು ಮಾಡಬೇಕಾಗ. ರಾಜನ ಒಬ್ಬ ಪರಿವಾರ ಭಟ, ರಾಜ ಭಟ ಬಂದರೂ ಸಾಕು, ಏನು ಮಾಡಬೇಕು ಅವನಿಗೆ? ರಾಜ ಬರೀ ಭಟ ಬೇರೆ, ರಾಜಭಟ ಅನ್ನೋ ಪದನೇ ಏನು ತೋರಿಸುತ್ತೆ? ತಕ್ಷಣ ಅದು ಗೌರವ ಕೊಡ್ತಾನೆ. ಆಧಾರ ತದ್ಭಕ್ತಿ ಇಷ್ಟ ಭಗವತ್ ಪ್ರೀತಿ ವಿಶೇಷ ತಾರತಮ್ಯೇನ, ಅದರ ತಾರತಮ್ಯವನ್ನು ಬಿಡದೆ ಮಾಡಬೇಕು ಅನ್ನೋದು ವಿಶೇಷ. ಸ್ವಾತ್ಮನು ಅನೇಕ ಗುಣಾಧಿಕೇಶು ಸ್ವಾತ್ಮನಾಧಿಕ ಸಮೇಶು ಚ ಸ್ವಾತ್ಮನ ಸಮಃ ನೀಚೇಶು ತು ಸ್ವಾತ್ಮನ ನೀಚ ಆಧಾರ ಕರ್ತವ್ಯ. ಇಷ್ಟ ಆಯ್ತು. ಅದರಿಂದ ಏನಾಯಿತು? ಸ್ವಾತ್ಮನಃ ಅನೇಕ ಗುಣಾಧಿಕೇಶು ಸ್ವಾತ್ಮನ ಅಧಿಕ, ತನಗಿಂತ ಬಹಳಷ್ಟು ಗುಣದಲ್ಲಿ ಹೆಚ್ಚಿರತಕ್ಕಂಥವರಿಗೆ ತನ್ನನ್ನು ಮಾಡೋಕ್ಕಿಂತ ಜಾಸ್ತಿ ಭಕ್ತಿ ಮಾಡ್ತಾರೆ. ಅದಕ್ಕೆ ರಾಜಭಟರುಗಳು ರಾಜನ ರಕ್ಷಣೆ ಮಾಡೋದಕ್ಕೆ ಏನು ಮಾಡ್ತಾರೆ? ತಮ್ಮ ಪ್ರಾಣನೇ ಕೊಟ್ಬಿಡ್ತಾರೆ. ರಾಜನ ಗುರಿ ಹೊಡಿತಿರ್ತಾರೆ, ನೋಡ್ತಾನೆ ಒಬ್ಬ ಭಟ, ತಕ್ಷಣ ಅಡ್ಡ ನಿಂತ್ಕೊಂಡ್ಬಿಡ್ತಾನೆ. ಅದಕ್ಕೆ ತನ್ನ ಸಾಯೋದು ಗೊತ್ತು ಅವನಿಗೆ, ಆದರೂ ಯಾರು ಉಳಿಬೇಕಾದ್ರ ದೃಷ್ಟಿಯಲ್ಲಿ ರಾಜ ಉಳಿಬೇಕು. ಅದು ರಾಜಭಕ್ತಿ ಅಂತ ಕರೀತಾರೆ. ದೇಶಕ್ಕೋಸ್ಕರ ಜಾಗ ಮಾಡಿ ದೇಶಭಕ್ತಿ ಅಂತ ಕರೀತಾರೆ. ಅದಕ್ಕೆ ಅದು ತನ್ನಲ್ಲಿರ್ತಕ್ಕಂಥ ಆಧಾರ ಹೆಚ್ಚು ಅಲ್ಲಿ ತೋರಿಸ್ಬೇಕು. ಸಮೀಕ್ಷಿಸಿದ ಸ್ವಾತ್ಮನ ಸಮಃ ನೀತೇಶದು ಸ್ವಾತ್ಮನ ನೀಚ, ಸಮರಲ್ಲಿ ತನ್ನಲ್ಲಿ ಮಾಡೋಷ್ಟೇ ಮಾಡ್ಕೋಬೇಕು. ನೀತೇಶಿಷು ಸ್ವಾತ್ಮನ ನೀಚ, ನೀಚರಲ್ಲಿ ತನಗಿಂತ ಕಡಿಮೆ ಮಾಡಬೇಕು. ಆಧಾರ ಕರ್ತವ್ಯ, ಇದು ನಿಯಮ ಇದೆ. ಇದು ಅರ್ಥ ಮಾಡಿಕೊಂಡ್ರೆ ತನಗೆ ದೊಡ್ಡವರು ಬಂದರು ಅವ್ರಿಗೆ ಊಟ ಹಾಕಿ ತಾನು ಊಟ ಮಾಡ್ತಾನೆ, ಸಮರು ಬಂದರು ಜೊತೆ ಕುಡಿದು ಊಟ ಮಾಡ್ತಾನೆ, ಕಡಿಮೆಯವರಿದ್ದರು ಊಟ ಮಾಡಿ ಹಾಕ್ತಾರೆ. ಮೂರು ಜನಕ್ಕೂ ಮಠದಲ್ಲಿ ಕೊನೆಗೆಲ್ಲ ಕೆಲಸಗಾರರು ಯಾವಾಗ ಹಾಕ್ತಾರೆ? ಕೊನೆಗೆ ಹಾಕ್ತಾರೆ, ಹಾಕ್ತಾ ಇರೋದಿಲ್ಲ. ಯಾರು ತಾರತಮ್ಯ ಕ್ರಮ ಇದೆ, ಒಟ್ಟಿಗೆ ಹಾಕಿಬಿಟ್ಟು ಅದಕ್ಕೆ ಅರ್ಥ ಇಲ್ಲ. ಆಧಾರ ಕರ್ತವ್ಯ, ನೀವೆಲ್ಲ ತಾರತಮ್ಯ ಮಾಡಬಾರ್ದು ಅಂತ ಮೀಟಿಂಗ್ ಇರ್ತದೆ, ಒಂದು ಬಾಸ್ ಬಂದಿಡ್ತಾರೋ ಇದೆಲ್ಲ ಹೌದಾನೆ, ತನ್ನ ಬಂದು ಇಟ್ಕೊಂಬೋದಿಲ್ಲ. ಇವರಿಷ್ಟ ಸಾಮ್ಯ ಸಮಾನತೆ ಹೊಡೆದಾಡ್ತಾರಲ್ಲ, ಅಟೆಂಡರ್ ಕುಡಿಸ್ಕೊಂಡು ಜಗ್ಗಿ ತಿನ್ನಲಿ ನೋಡೋಣ ಟೇಬಲ್ ಮೇಲೆ, ಅವ್ನು ಕೂಡ ನಿಂತ ಇರಬೇಕು ಅವನು ಯಾವಾಗಲೂ ಹೇಳುತ್ತಿಲ್ಲ. ಅವ್ನು ಬಾಯಿ ಬಂದ ಬೈತಿರ್ತಾರೆ ಇದರಲ್ಲಿ, ಅವನು ಬಿಟ್ಟುಬಿಡಿ, ತಮಗಿಂತ ಇನ್ಫೀರಿಯರ್ ಆಗಿದ್ರೆ ಸಾಕು, ಎಲ್ಲ ವಚನ ಉಪಯೋಗಿಸ್ಬಿಡ್ತಾರೆ ಅವನು ಬಿಡದೆ, ತಪ್ಪು ಉಪಯೋಗಿಸ್ಕೊಂಡು ಕೂತಿರ್ತಾರೆ. ಜೊತೆ ಕೂಡ ಸಾಮ್ಯ ಗಿಮೆ ಮಾತೇ ಹೊರತು ಏನು ಅರ್ಥ ಇಲ್ಲ ಅದ್ರ. ಇವರಿಷ್ಟೆಲ್ಲ ಹೇಳ್ತಾರೆ ಬ್ಯಾಡ್ಜ್ಗಳು ಕೊಡ್ಬೇಕು, ಎರಡು ಒಂದಿರ್ತಿ ಬ್ಯಾಡ್ಜ್ ಕೊಡ್ತಾರಾ? ಹಾಂ, ಮಿಲಿಟ್ರಿಯಲ್ಲಿ ಇದರಲ್ಲೆಲ್ಲ ಬೇರೆ ಬೇರೆ ನೋಡ್ಬಿಟ್ಟು ಅರ್ಥ ಆಗಬೇಕು ಎಷ್ಟು ಅಂತೆ. ತಾರತಮ್ಯ ಬೈಯೋದು, ತಾರತಮ್ಯ ಫಾಲೋ ಮಾಡೋದು, ಅದನ್ನು ಯಾರು ತಪ್ಪು ಅಂತ ಕರೆಯೋದೇ ಇಲ್ಲ. ತಿಳಿಯುತ್ತಿಲ್ಲ, ಯಾಕೆಂದ್ರೆ ಅದನ್ನು ಆಡಿಟ್ ಮಾಡಿದವರು ಬೇಗ ತುಳಿದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ನೀಚೇಶಿತು ಸ್ವಾತ್ಮನ ನೀಚ ಆಧಾರ ಕರ್ತವ್ಯ, ಅನ್ಯಥಾ ಪೂರ್ವೋಕ್ತ ದೋಷಾಪತ್ತೆ ಹೇ, ಇದವ್ರ ಹಿಂದೆ ಹೇಳಿದ ದೋಷ ಬಂದೇ ಬರುತ್ತೆ. ತಥೋ ವಿಶಿಷ್ಟ ಫಲಾರ್ಥಿನ ವಿಶಿಷ್ಟಾಭಕ್ತಿ ಹಿ ಕರ್ತವ್ಯ. ಆದ್ದರಿಂದ ವಿಶಿಷ್ಟ ಫಲ ಬೇಕು ಅಂತ ಹೇಳೋಣ, ಏನು ಮಾಡಬೇಕು? ವಿಶಿಷ್ಟ ಭಕ್ತಿನೇ ಮಾಡಬೇಕು. ಆಫೀಸ್ ಎಲ್ಲರೂ ಬೇಕಾಗಿದ್ದಾರೆ, ತಕ್ಷಣ ಕೆಲಸ ಆಗ್ಬಿಡುತ್ತೆ. ಪ್ರತಿ ಕ್ಲರ್ಕಿಂದ ಆಫೀಸರ್ವರೆಗೂ ಬಂದ ತಕ್ಷಣ ಬೇರೆ ಬೇರೆ ಕರ್ಮ ಮುಗಿಸ್ಬಿಡ್ತಾರೆ. ಆಗ ಒಬ್ಬನೇ ಎದುರಾಗಿದ್ದರೂ ಮಾಡ್ತಾರೆ, ಮಾಡ್ತೇನೆ ಬಾ ಅಂತ ಹೇಳ್ತಾರೆ, ಬಿಡೋದಿಲ್ಲ. ಉಪಾಯವಾಗಿ ಸಾಗಿಸ್ಬಿಡ್ತೀನಿ, ಇನ್ನೇನು ಆಗಿರೋ ಸೈನ್ ಆಗಿ ತಿಳ್ಕೊಂಡಿರ್ತಾನೆ, ಆಗೋದೇ ಇಲ್ಲ, ವಾಪಸ್ ಹೋಗ್ಬಿಡುತ್ತೆ, ಬಿಡೋದಿಲ್ಲ. ಏನೋ ಒಂದು ಕಿತಾಬತ್ತಿ ಮಾಡಿರ್ತಾರೆ, ಅದು ಆ್ಯಕ್ಚುಲಿ ಅವ್ರು ಮಾಡೋದು ತಪ್ಪದು, ಇಲ್ಲಿ ಮಾತ್ರ ಸರಿಯಾಗಿ ಮಾಡ್ತಾರೆ. ಅದಕ್ಕೆ ಇವರೆಲ್ಲ ಗುಣ ಇಲ್ಲ ಆದ್ದರಿಂದ ಕಟ್ ಮಾಡ್ತೇವೆ ಅಂತ ಹೇಳ್ತಾರೆ. ತತಃ ಸಂಗಂಚ ಸಾಧುಷ ಇತ್ಯಾದಿಕ ಇತ್ಯುಕ್ತ ಏವ ಆಧಾರ, ಸ್ವಾತ್ಮೇಷು ಪ್ರಶ್ರಯ ಸಮೇಶು ಮೈತ್ರಿ ಇತಿ ಸ್ವಾಧಮೇಶು ದಯಾ ಇತಿ ಚ ಗೀಯತೆ. ಒಟ್ಟು ಇದನ್ನೆಲ್ಲ ಏನು ಟೆಕ್ನಿಕಲ್ ಏನಂತ ಕರೀತಾರೆ ಅಂದರೆ, ತತಃ ಸಂಗಂಚ ಸಾಧುಷು ಇತ್ಯುಕ್ತ ಏವ ಆಧಾರ, ಸಜ್ಜನರಲ್ಲಿ ಆಧಾರ ಅಂದರೆ ಏನೇನು ಅರ್ಥ? ಅದಕ್ಕೆ ಸೋತ್ತಮೇಶು ಪ್ರಶ್ರಯ ಇತಿ, ಸೋತ್ತಮರಲ್ಲಿ ವಿನಯ ಅಂತ ಕರೀತಾರೆ. ಸಮೇಶು ಮೈತ್ರಿ ಇತಿ, ಸಮರಲ್ಲಿ ಮೈತ್ರಿ ಅಂತ ಕರೀತಾರೆ. ಸ್ವಾಧಮೇಶು ದಯಾ ಇತಿ, ತನಗಿಂತ ಕಡಿಮೆ ತೋರಿಸಿದಾಗ ದಯಾ ಅಂತ ಕರೀತಾರೆ. ಮೂರು ಪ್ರೀತಿನೇ, ಪ್ರೀತಿ ಎಂಬುದು ಕಾಮನ್, ಆದರೆ ದೊಡ್ಡವರಲ್ಲಿ ತೋರಿಸಿದ ಪ್ರೀತಿಗೆ ಭಕ್ತಿ, ಸಮಾಜದಲ್ಲಿ ತೋರಿಸಿದಾಗ ಮೈತ್ರಿ, ಚಿಕ್ಕವರಲ್ಲಿ ತೋರಿಸಿದಾಗ ವಾತ್ಸಲ್ಯ. ಈ ಮೂರು ಹೆಸರಿದೆ ಅಲ್ಲಿ. ದಯ ಇತಿ ಏವಂ ಯಥೋಚಿತಂ ತಥಾ ಕಾರಣ ಏವ ವಿಶಿಷ್ಟ ಫಲಾವಾಪ್ತಿ. ತಥಾ ಕರಣೆ ಇರಬೇಕು, ಕಾರಣೆ ಆಗಿ ತಥಾ ಕರಣೆ ಏವ ವಿಶಿಷ್ಟ ಫಲಾವಾಪ್ತಿ. ಆದ್ದರಿಂದ ಹೇಗೆ ಹೇಳಿದ್ದಾರೋ ಹಾಗೆ ಮಾಡಿದ್ರೇ ವಿಶಿಷ್ಟ ಫಲ ಸಿಗುತ್ತೆ. ಅನ್ಯಥಾ ಅದು ಅಲ್ಪ ಫಲಾಭಾವಾಪ್ತಿ ರೀತಿ, ಇಲ್ಲದವ್ರು ಏನಾಗುತ್ತೆ ಸ್ವಲ್ಪ ಫಲ ಬರುತ್ತೆ ಅಷ್ಟೇ, ಕೆಲವೊಮ್ಮೆ ಸ್ವಲ್ಪ ಫಲ ಅದು ದುಷ್ಫಲ. ತದೇವಾಹ ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೇಶ್ವದ್ಧ ಯಥೋಚಿತಂ ಇತಿ. ಇದೆಲ್ಲ ಹೇಳಿದ್ದು ನಾವಲ್ಲ, ಭಾಗವತನೇ ಬಂದಿದೆ ಅಂತ ತೋರಿಸ್ತಾರೆ. ದಯಾಂ ಚಿಕ್ಕವರಲ್ಲಿ, ಮೈತ್ರೀಂ ಸಮಾನರಲ್ಲಿ, ಪ್ರಶ್ರಯಂ ದೊಡ್ಡವರಲ್ಲಿ, ಭೂತೇಶ್ವದ್ಧ ಯಥೋಚಿತ. ಈ ರೀತಿ ಯಥೋಚಿತ ಮಾಡೋದಕ್ಕೆ ಏನಂತ ಕರೀತಾರೆ? ಇದು ನಿಜವಾದ ಭಕ್ತಿ ಅಂದರೆ ಹಾಗಿರಬೇಕು. ತದನೇನ ತಾರತಮ್ಯ ಕ್ರಮೋಪೇತಯ ಭಕ್ತಭಕ್ತಿಯ ಸಹಿತತ್ವಮೇವ ಅಮಾಯತ್ವಂ. ಕೊಟ್ಟಿದ್ದರಿಂದ ಏನಾಯ್ತು? ಅಮಾಯತ್ವಂ ಅಂದ್ರೇನು? ನಿಷ್ಕಪಟತನ ಅಂತ ಅರ್ಥ. ನಿಷ್ಕಪಟತನ ಅಂದ್ರೇನು? ತಾರತಮ್ಯ ಕ್ರಮೋಪೇತಯ ಭಕ್ತಭಕ್ತಿಯ ಸಹಿತತ್ವಮೇವ ಅಮಾಯತ್ವ. ತಾರತಮ್ಯದಿಂದ ಕೂಡಿ ಎಲ್ಲರಲ್ಲೂ ತೋರಿಸ್ತಕ್ಕಂಥ ಆಧಾರಕ್ಕೆ ಏನಂತ ಕರೀತಾರೆ? ಅಮಾಯತ್ವಂ, ವಂಚನೆ ಇಲ್ಲದಿರಬೇಕು ಅಂತ ಕರೀತಾರೆ. ತದೇವ ಭಗವದ್ಭಕ್ತೌ ಇತ್ತಂ ಭಾವ, ಪರಮಾತ್ಮನಲ್ಲಿ ಸರಿಯಾದ ಭಕ್ತಿ ಅಂದರೆ ಇದೆ. ತತ್ರ ವಿಶೇಷಣಾಭಾವೇವ ವಿಶೇಷಾಭಾವೇವ ಸಮಾಯತು ಏನದು ಏನಾಗಿದೆ ತಪ್ಪಾಗಿದೆ ಸಮತ್ವಮೇವ ಇರಬೇಕದು ಅಲ್ಲ ತಪ್ಪದು ತಪ್ಪದು ಸಮತ್ವಮೇವ ಇತಿ ಸಿದ್ಧ್ಯ ಅಮಾಯೇವ ಅನುವೃತ್ಯ ಹರಿಹಿ ದುಷೇ ಆದರೆ ವಿಶೇಷಣ ಬಿಟ್ಟರೂ ಹೋಯಿತು ವಿಶೇಷ ಬಿಟ್ಟರೂ ಹೋಯಿತು ಗೊತ್ತಾಯ್ತಾ ಅದರಿಂದ ಏನು ಮಾಡಬೇಕು ಅಮಾಯೈವ ಅನುವೃತ್ಯ ಹರಿಸ್ತುಷ್ಯೆ ಅಮಾಯೈವ ಈ ರೀತಿ ಓದ್ಕೋಬೇಕು ಅದನ್ನು ಸಮಾಯತ್ವಂ ಅಂತ ಹೇಳಿದರೆ ಮಾಯತ್ವ ಕಪಟತ್ವ ಕಪಟತ್ವ ಬಿಟ್ಬಿಡಬೇಕು ನಿಷ್ಕಪಟತ್ವ ಇರಬೇಕು ಅವಾಗೇನಾಗುತ್ತೆ ನಿಶ್ಚಯವಾಗಿ ಫಲ ಸಿಗತ್ತೆ ತತಃ ಅನುಷ್ಠಿತೋ ಭಾಗವತ ಧರ್ಮ ಸಮೂಹಸ್ಥ ವಿಶಿಷ್ಟ ಭಕ್ತಿ ಜನಕತೆಯ ಸಾರ್ಥಕ ಅಪಿ ಭವೇದಿತಿ ನಾ ಆಭಾಣಕ ವಿಷಯತಾಪೀತಿ ಯೋಜನಾಂ ಸೂಚಯತಿ ಇತಿ ತತಃ ಆದ್ದರಿಂದ ಅನುಷ್ಠಿತ ಭಾಗವತ ಧರ್ಮ ಸಮೂಹಶ್ಚ ಅನುಷ್ಠಿತವಾದ ಭಾಗವತ ಧರ್ಮ ಸಮೂಹ ಇದೆಯಲ್ಲ ವಿಶಿಷ್ಟ ಭಕ್ತಿ ಜನಕತೆಯ ಇಂಥ ಒಂದು ಭಾಗವತ ಧರ್ಮ ಅನುಷ್ಠಿತ ಭಾಗವತ ಧರ್ಮ ಸಮೂಹ ಎಲ್ಲ ಧರ್ಮಗಳು ಒಟ್ಟಾಗುವಿಕೆಯನ್ನು ಸಮೂಹ ಅಂತ ಕರೀತಾರೆ ವಿಶಿಷ್ಟ ಭಕ್ತಿ ಜನಕತೆಯ ವಿಶಿಷ್ಟ ಭಕ್ತಿ ಹುಡ್ಸೋದ್ರಿಂದ ಸಾರ್ಥಕೋಪಿ ಭವೇತಿ ಸಾರ್ಥಕವಾಗತ್ತೆ ನಾ ಅಭಾಣಕ ವಿಷಯತಾಪೀತಿ ಯೋಜನಾಂ ಸೂಚಿ ಆ ಅಭಾಣಕ ಬಂತಲ್ಲ ಹಿಂದೆ ಒಬ್ಬಳೇ ಮಗಳು ಅವಳು ಕೂಡ ಕೆಟ್ಟೊಂದು ಅಂತ ಹೇಳಿದ್ರೆ ಆಯ್ತಲ್ಲ ಪ್ರಸಂಗ ಬರಲಿಲ್ಲ ಅಂತ ಹೇಳಿ ಹಿಂದೆ ನಿನ್ನೆ ಓದಿದ್ರಲ್ಲ ನೆನಪಿದೆಯಲ್ಲ ಏಕಾಪಿ ಸುತ ಪುಂಸೇರಿ ಜಾತ ಇತಿ ಮದೀಯ ಸಂಸಾರ ಸಂಹಾರ ಅನರ್ಥಕ ಅದು ಏನು ಬಂದಿತ್ತಲ್ಲ ಆ ಗಾದೆ ಮಾತು ಅಭಾಣಕ ಅಂದ್ರೆ ಗಾದೆ ಮಾತು ಅದು ಅಪ್ಲೈ ಆಗೋದಿಲ್ಲ ಇದಕ್ಕೆ ತಿಳಿತಾ ಒಂದೇ ಒಂದು ಭಕ್ತಿ ಸಾರ್ಥಕ ಆಗೋದು ಒಬ್ಬಳೇ ಮಗಳು ಒಳ್ಳೆ ರೀತಿ ನಡೆದೋಯ್ತು ಉದ್ಧಾರ ಆಗೋಯ್ತು ನಡೆಯಲ್ಲಿ ಆದ್ದರಿಂದ ಯೋಚನೆ ಇಲ್ಲೇ ಇಲ್ಲ ಭಗವದ್ಭಕ್ತೇ ಅಮಾಯತ್ವ ರೂಪೇತಿ ಕರ್ತವ್ಯತಾಭಾವೇ ಭಗವತ್ ಪ್ರಸಾದ ಏವ ವಿಶಿಷ್ಟೋ ನಭವತೀತಿ ವಿಶಿಷ್ಟ ಫಲಾಭಾವಾದಿ ಪ್ರಾಪ್ತ ತದರ್ಥಂ ವಿಧಿಕರ್ತವ್ಯತಾ ಅನುಸರಣೀಯ ಇತಿ ಅಭಿಹಿತೆ ಶಂಕಾ ಉದೇತಿ ಅಲ್ಲಿಗೆ ಒಂದು ಭಾಗ ಮುಗಿತು ಇನ್ನೊಂದು ಭಾಗ ಭಗವದ್ಭಕ್ತೇ ಅಮಾಯತ್ವ ರೂಪೇತಿ ಕರ್ತವ್ಯತಾಭಾವೇ ಭಗವತ್ ಪ್ರಸಾದೇವ ವಿಶಿಷ್ಟೋ ನಭವತಿ ಇತಿ ಇಷ್ಟೊತ್ತು ಹೇಳಿದ್ದೇನೋ ಭಗವದ್ಭಕ್ತಿಯಲ್ಲಿ ಅಮಾಯತ್ವ ಇಲ್ಲದೆ ಹೋಗಿಬಿಟ್ರೆ ಅಮಾಯತ್ವ ಇಲ್ಲದೆ ಹೋದರೆ ನಿಷ್ಕಾಪಟ್ಯ ಇಲ್ಲದೆ ಹೋಗಿಬಿಟ್ರೆ ವಿಶಿಷ್ಟ ಫಲಾಭಾವಾದಿ ಪ್ರಾಪ್ತ್ಯ ವಿಶಿಷ್ಟ ಫಲಾದಿಗಳು ಸಿಗದೇ ಇರೋದ್ರಿಂದ ತದರ್ಥಂ ಇತಿ ಕರ್ತವ್ಯತಾನುಸರಣೀಯ ಇತ್ಯಭಿಹಿತೆ ಆದ್ದರಿಂದ ಇತಿ ಕರ್ತವ್ಯವಾಗಿ ಏನು ಮಾಡಬೇಕಾಗ ನಿಷ್ಕಪಟವಾಗಿ ಮಾಡಬೇಕು ನಿಷ್ಕಾಪಟ್ಯ ಅಂದರೆ ಹಿಂದೆ ಹೇಳಿತ್ತು ಅದೆಲ್ಲ ಸರಿ ಹೋಯಿತು ಈ ಒಂದು ಶಂಕಾ ಬಂತು ಯಥಾ ಕೃತಾಪಿ ಭಗವದ್ಭಕ್ತಿ ಇತಿ ಕರ್ತವ್ಯತಾ ವಿರಹೇಣ ವಿಶಿಷ್ಟ ಫಲದಾಯಕ ನಭವತಿ ತಥಾ ಭಾಗವತ ಭಕ್ತಿರಪಿ ಇತಿ ಕರ್ತವ್ಯತಾ ಭಾವೇ ತಾದೃಶೇ ಭವೇದಿತಿ ಕೋ ನ ಇತ್ಯಾಹ ತರ್ಹಿ ತತ್ರಾಪಿ ಇತಿ ಕರ್ತವ್ಯತಾ ಅಭಿಧಾನೀಯ ಅಭಿಹಿತ ಇವ ಇದೇ ಪ್ರಶ್ನೆ ದೇವರಲ್ಲಿ ಭಕ್ತಿ ಮಾಡಿದ್ರೆ ಮಾಡಿ ಇತಿ ಕರ್ತವ್ಯತಾ ಅಂದರೆ ಅದು ಸಹಕಾರಿ ಸಹಕಾರಿ ಅಂದರೆ ಭಗವದ್ಭಕ್ತರಲ್ಲಿ ಭಕ್ತಿ ಅದು ಮಾಡದೆ ಹೋದರೆ ವಿಶಿಷ್ಟ ಫಲ ಸಿಗೋದಿಲ್ಲ ಅಂತ ಹೇಳಿದ್ರಲ್ಲ ಅದೇ ರೀತಿಯೇ ಭಗವದ್ಭಕ್ತರಲ್ಲಿ ಭಕ್ತಿ ಮಾಡಿಬಿಟ್ಟು ದೇವರಲ್ಲಿ ಭಕ್ತಿ ಮಾಡಿದ್ರೆ ಹಾಗಾಗುತ್ತೆ ಅಂತ ಕೇಳಿದರೆ ಹೌದು ಹಾಗೆ ಆಗುತ್ತೆ ವಿಭೇತ ಇವ ಅಂತ ಹೇಳಿದ್ದೆ ಉತ್ತರ ಕೊಟ್ಟಿವಿ ಅಂತ ಹೇಳಿ ಸಮಾನ ನ್ಯಾಯತ್ವ ಯಾಕೆ ಈಕ್ವಲ್ ಅದು ಒಬ್ಬರಲ್ಲಿ ಭಕ್ತಿ ಒಬ್ಬರಲ್ಲಿ ದ್ವೇಷ ಅವಧಿ ಇಬ್ಬರಿಗೆ ಕಾಮನ್ ಆಯ್ತು ಆದ್ದರಿಂದ ಡಿಫೆಕ್ಟ್ ಏನಾಯ್ತು ಇಲ್ಲಿಗೆ ಕಾಮನ್ ಡಿಫೆಕ್ಟೇ ಯದಾ ಖಲು ಇತರೇಣ ಈಶದಪಿ ಪ್ರಯೋಜನಂ ಯಸ್ಯ ನಾಸ್ತಿ ತಾದೃಶೋಪಿ ಇತರ ಭಕ್ತಿ ಅಪೇಕ್ಷೆಯವ ಭಕ್ತೇಭ್ಯ ಪುರುಷಾರ್ಥಂ ವಿಶಿಷ್ಟಂ ಪ್ರಯತ್ನಿ ಯದಾ ಖಲು ಇತರೇಣ ಈಶದಪಿ ಪ್ರಯೋಜನಂ ಯಸ್ಯ ನಾಸ್ತಿ ಇತರದಿಂದ ಸ್ವಲ್ಪ ಪ್ರಯೋಜನ ಕೂಡ ಇಲ್ಲ ತಾದೃಶೋಪಿ ಇತರ ಭಕ್ತಿ ಅಪೇಕ್ಷೆಯವ ಭಕ್ತೇಭ್ಯ ಪುರುಷಾರ್ಥಂ ವಿಶಿಷ್ಟಂ ಪ್ರಯತ್ನಿ ದೇವರಿಗೆ ಅದೇನು ಇಲ್ಲದೆ ಹೋದರೂ ಕೂಡ ಮಾತ್ರ ಏನು ಗಮನಿಸ್ತಾನೆ ಅದನ್ನು ಇವತ್ತು ಆಫೀಸ್ಗಳಲ್ಲಿ ಸಿ ಆರ್ ಅಂಬೋದು ಭಾಳ ಇಂಪಾರ್ಟೆಂಟು ಅವ್ನು ತಪ್ಪೇ ಬರಲಿ ಸರಿಯೇ ಬರಲಿ ಏನಿರುತ್ತಲ್ಲಿ ಅಷ್ಟು ಬೆಲೆ ಇದೆ ಅದೇ ರೀತಿ ಪರಮಾತ್ಮ ಅದನ್ನು ನೋಡೇ ನೋಡ್ತಾನೆ ಆದ್ದರಿಂದ ಇವರು ಹೇಗೆ ಹರಿಭಕ್ತಿ ನೋಡ್ತಾನೋ ಅವರೇನು ನೋಡ್ತಾನೆ ಭಗವದ್ ಭಕ್ತಿ ನೋಡ್ತಾನೆ ಪರಮಾತ್ಮ ಕಿಮು ತದಾ ವಕ್ತವ್ಯಂ ಭೂತೆ ಭೂ ವಿಕ್ಷೇಪಾದೌ ಅಪಿ ತದಪೇಕ್ಷಮಾಣಾಃ ತದ್ಭಕ್ತಿ ಮನಪೇಕ್ಷಮಾಣಾಯ ಸ್ವಭಕ್ತಾಪೇಕ್ಷಿತಂ ನ ಶಿಕ್ಷೇಯುರಿತೀತಿ ಅಂದಮೇಲೆ ಕಿಮು ತದಾ ವಕ್ತವ್ಯಂ ಭೂ ವಿಕ್ಷೇಪಾದೌ ಅಪಿ ತದಪೇಕ್ಷಮಾಣಾಃ ತದ್ಭಕ್ತಿ ಮನಪೇಕ್ಷಮಾಣಾಃ ಏವ ಸ್ವಭಕ್ತಾಪೇಕ್ಷಿತಂ ನ ಶಿಕ್ಷೇಯುರಿತಿ ಇತಿ ಆದ್ದರಿಂದ ಭ್ರೂವಿಕ್ಷೇತ ಭ್ರೂವಿಕ್ಷೇಪದ ಹುಬ್ಬುಗಂಟು ಅದು ನೋಡಿದ ತಕ್ಷಣ ತದಪೇಕ್ಷ ಭಕ್ತಿ ಹಾಗೆ ಮಾಡ್ತಾರೆ ಗೊತ್ತಾ ರಾಜ ದೊಡ್ಡವ್ರದ್ದು ಬಾಯಿ ಹೇಳೋರಿಗೆ ಕಾಯೋದಿಲ್ಲ ನೋಡ್ತಿರ್ಲಿಕ್ಕೆ ಅರ್ಥ ಮಾಡ್ಕೊಂಡು ಮಾಡಾಕ್ಬಿಡ್ತಾರೆ ಯಾಕೆ ಬಾಯಿ ಪ್ರೀತಿ ಕಳಿಸ್ಬೇಕು ಅಂತ ಅವ್ರಿಗೆ ಅಪೇಕ್ಷೆ ಅದು ಖುಷಿ ಆಗುತ್ತಾ ಇರ್ತದೆ ನೋಡಿದ ತಕ್ಷಣ ಖುಷಿ ಆಗ್ತದೆ ಅಂದಮೇಲೆ ಸ್ವಭಕ್ತಾಪೇಕ್ಷಿತಂ ನ ಶಿಕ್ಷೇಯುರಿತಿ ಅಂಥವರು ಎಂಥ ಒಬ್ಬ ಭಗವದ್ಭಕ್ತನಾಗಿದ್ದು ತನ್ನ ಬಳಿ ಬರ್ತಕ್ಕಂಥ ಶಿಷ್ಯರಿಗೆ ಮೊದಲು ಏನು ಹೇಳ್ಕೊಡ್ತಾನೆ ಈ ರೀತಿ ಮಾಡಿ ಅಂತ ಹೇಳ್ಕೊಡ್ತಾನೆ ಹೊರತು ನನ್ನೊಬ್ಬನು ಮಾತ್ರ ಮಾಡಿ ಅಂತ ಹೇಳೋದಿಲ್ಲ ಯಾರು ಕೂಡ ತಾರತಮ್ಯ ಕ್ರಮ ಉಪೇತ ತಾತು ಪ್ರಾಗೇವ ಉಕ್ತ ತಾರತಮ್ಯ ಕ್ರಮ ಬಿಡಬಾರ್ದು ಅಂತ ಮಧ್ಯೆ ಹೇಳಿಬಿಟ್ಟಿದ್ದೇವೆ. ತತಶ್ಚ ನಿರವಧಿಕ ಭಗವದ್ಭಕ್ತಿ ಸಹಿತತ್ವೇ ಸತಿ ತಾರತಮ್ಯ ಕ್ರಮ ಉಪೇತ ಭಕ್ತ ಭಕ್ತಿ ಸಹಿತತ್ವ ಅಮಾಯತ್ವ. ಒಟ್ಟು ಏನು ಕನ್ಕ್ಲೂಡ್ ಮಾಡಿದಾಗಾಯ್ತು ಈಗ ಸರಿಯಾದ ಅಮಾಯತ್ವ ಏನಪ್ಪ ಡೆಫಿನೇಷನ್ ಅಂದರೆ ನಿರವಧಿಕ ಭಗವದ್ಭಕ್ತಿ ಸಹಿತತ್ವೇ ಸತಿ. ಭಗವದ್ಭಕ್ತಿ ಮಾತ್ರ ನಿರವಧಿಕವಾಗಿ ಲಿಮಿಟ್ಲೆಸ್ ಇರಬೇಕು. ಬೇರೆ ಯಾರಲ್ಲೂ ಎಷ್ಟು ಮಾಡಾಗಿಲ್ಲ, ನಾವೀಗ ಲಿಮಿಟ್ಲೆಸ್ ಭಕ್ತಿ ಮಾಡಾಗಿಲ್ಲ. ದೇವರಲ್ಲಿ ಮಾತ್ರ ಲಿಮಿಟ್ಲೆಸ್ ಆಗಿ ಮಾಡಬೇಕು ಯಾವಾಗಲೂ ಕೂಡ. ಭಗವದ್ಭಕ್ತಿ ಸಹಿತತ್ವೇ ಸತಿ ತಾರತಮ್ಯ ಕ್ರಮೋಪೇತ ಭಕ್ತಭಕ್ತಿ ಸಹಿತತ್ವ. ಭಕ್ತಭಕ್ತಿನೂ ಇರಬೇಕು, ತಾರತ ಕ್ರಮದಲ್ಲಿರಬೇಕು. ಅದನ್ನು ಅಮಾಯತ್ವ ಅಂತ ಕರೀತಾರೆ. ಆದರೆ ಒಂದು ಮಿಸ್ ಆದರೂ ಏನಾಯ್ತು, ಅಲ್ಲಿಗೆ ಸಮಾಯತ್ವನೇ ಅಮಾಯತ್ವ ಬರಲಿಲ್ಲ. ಅದು ಮಾಯ ಕಪಟ ಸೇರ್ಕೊಳ್ತೇ ಹೊರತು ನಿಷ್ಕಪಟ ಭಕ್ತಿ ಆಗಲಿಲ್ಲ. ತತ್ರ ವಿಶೇಷಣಾಭಾವೇವ ವಿಶೇಷ್ಯಾಭಾವೇವ ಸಮಾಯತ್ವಮೇವ. ಅಲ್ಲಿ ವಿಶೇಷಣ ಇಲ್ಲದೆ ಹೋದರೂ ಹೋಯಿತು, ವಿಶೇಷ ಇಲ್ಲದೆ ಹೋದರೂ ಹೋಯಿತು. ವಿಶೇಷಣ ಅನ್ನೋದು ತಾರತಮ್ಯ ಕ್ರಮೋಚಿತ ಭಕ್ತಭಕ್ತಿ ಸಹಿತತ್ವ, ವಿಶೇಷ್ಯಾಮು ನಿರವಧಿಕ ಭಗವದ್ಭಕ್ತಿ ಸಹಿತತ್ವ. ಇದರಲ್ಲಿ ಯಾವುದು ಹೋದರೂ ಕೂಡ ಭಕ್ತಿ ಹೋದಂತೇನೆ ಲೆಕ್ಕ. ದಂಡಿ ಅಂತ ಕರಿತೀನಿ ನಾವು, ದಂಡಿ ದಂಡ ಹಿಡ್ಕೊಂಡು ಅಂತ ಅರ್ಥ. ದಂಡ ಹಿಡ್ಕೊಂಡು ಕರ್ಕೊಂಡು ಬಾ, ದಂಡ ಹಿಡ್ಕೊಂಡು ಕರ್ಕೊಂಡು ಬಾ ಅಂತ ಹೇಳಿದ್ರು. ದಂಡ ಹಿಡ್ಕೊಂಡಿದ್ದಾನೆ ಅವನು, ಕರ್ಕೊಂಡು ಬಾ ಅಂತ ಕರೆದ. ಗೊತ್ತಾಯ್ತಾ ಅವನು ಹೋದ, ದೂರದಲ್ಲಿದ್ದ ಅವನು. ಅವನೇನು ಮಾಡ ಅಷ್ಟು ದಂಡ ತೆಗೆದಿಟ್ಬಿಟ್ಟ, ಆ ತೆಗೆದಿಟ್ಬಿಟ್ಟ. ಈಗ ದಂಡಿ ಅನ್ನೋ ಪದ ಎಲ್ಲಿವರೆಗೆ ಇರುತ್ತೆ ಅವನಿಗೆ? ದಂಡ ಇರೋವರೆಗೂ ದಂಡಿ. ದಂಡ ಹೋದ ತಕ್ಷಣ ದಂಡ ದಂಡ ಹೆಸರೇ ದಂಡ, ದಂಡೆ ಹೋಯ್ತಲ್ಲಿ. ಆಮೇಲೆ ಇವನು ದಂಡಿ ಅಲ್ಲಾಗ, ದಂಡ ಅಲ್ಲೋದ ತಕ್ಷಣ ದಂಡಿ ಅಲ್ಲ. ಸೊ ದಂಡ ಹೋದರೂ ದಂಡಿ ಅಲ್ಲ, ಇವನು ಹೋದರೂ ದಂಡಿ ಅಲ್ಲ, ಎರಡಿದ್ರೆ ಮಾತ್ರ ದಂಡಿ ಅವ. ಅರ್ಥ ಆಯ್ತಾ? ದಂಡಿ ಅನ್ಸ್ಕೋಬೇಕಾದ್ರೆ ದಂಡ ಹಿಡ್ಕೊಂಡು ಅನ್ಬೇಕು, ಇಲ್ಲಿ ದಂಡ ಇರಬೇಕು. ಅದೇ ರೀತಿ ಇಲ್ಲಿ ದೇವರಲ್ಲಿ ಭಕ್ತಿ ಇರಬೇಕು, ಇವರು ಭಕ್ತಿಯಲ್ಲೂ ಭಕ್ತಿ ಇರಬೇಕು. ಒಂದು ಹೊತ್ತು ಅಷ್ಟೇ ಏನಾಯ್ತು, ಅದಕ್ಕೆ ಭಕ್ತಿನೇ ಅವ್ರು ಭಕ್ತ ಅಂತ ಹೆಸರೇ ಹೊರಟೋಯ್ತಾನೆ. ಅರ್ಥ ಆಯ್ತಾ? ಈಗ ಸೊ ಜಿರಣ್ಯಕೇಶ್ ಮೊದಲಾದವರೆಲ್ಲ ಏನವರು ಟೆಕ್ನಿಕಲ್ ಸೆನ್ಸಲ್ಲಿ ಭಕ್ತರೇ ಅಲ್ಲ. ಅದರಿಂದ ಅವ್ರಿಗೆ ಫಲ ಸಿಗಲೇ ಇಲ್ಲ, ಮುಖ್ಯವಾದ ಫಲ ಸಿಗಲೇ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ವಿಶಿಷ್ಟ ನಾಶ ಆಗಬೇಕಾದ್ರೆ ವಿಶಿಷ್ಟ ನಾಶಕ್ಕೆ ಏನಾಗಬೇಕು? ವಿಶೇಷ ನಾಶ ಆದರೂ ಹೋಯ್ತು, ವಿಶೇಷ ನಾಶ ಆದರೂ ಹೋಯ್ತು. ಅರ್ಥ ಆಯ್ತಾ? ಈಗ ಅದು ಮನೆಯಲ್ಲಿ ಅವನಿಲ್ಲ, ಮಾರಿಬಿಟ್ಟ ಅದು ಕಥೆ ಮುಗಿದು, ಮಾರಿಬಿಟ್ಟ ಅವನು ಓನರಲ್ಲ, ಅಥವಾ ಮಾರಿಬಿಟ್ಟ ಮಾರಿ ನಾಶ ಮಾಡಿಬಿಟ್ಟ ಅವನೇ ಹೋಗಿಬಿಟ್ಟ, ಆಗಲೂ ಓನರಲ್ಲ. ಆಗಬೇಕಾದ್ರೆ ಎರಡೂ ಇರಬೇಕು, ಆ ಮನೆಯೂ ಇರಬೇಕು ಅವನೂ ಇರಬೇಕು. ಅಲ್ಲಿವರೆಗೆ ಏನಾಗಿ ಅವನ ಮನೆ ಅನ್ನೋ ಹೆಸರು ಸಾರ್ಥಕ ಆಗುತ್ತೆ. ಒಂದು ಹೋದ್ರೂ ಕೂಡ ಅದು ಮಿಸ್ ಆದಾಗ ಲೆಕ್ಕ. ಯಾರಿಗೆ ದರ್ಶನ ಆಗ್ತದೆ? ಅವೆಲ್ಲ ಭ್ರಮೆಗಳಷ್ಟೇ. ನಾವು ನಂಬೋರು ನಂಬೋದು ಅಷ್ಟೇ ಹೊರತು ಅರ್ಥ ಇಲ್ಲ. ಅರ್ಥ ಹಾಗಿದ್ರೆ ಇಲ್ಲೂ ಸಂಬಳ ಸಿಗ್ತದಲ್ಲ ಅಂತ ಹೇಳಿದಾಗ ಆಗ್ತದೆ. ಗುಂಡಾಗಳು ಸಂಬಳ ಕೊಡ್ತಾರಲ್ಲ ಅಂತ ಹೇಳಿದ್ರೆ ಹಾಗಾಗಿ ಅದು ಸಂಬಳ ಕೊಡ್ತಾರೆ, ಜಾಸ್ತಿನೂ ಕೊಡ್ತಾರೆ, ಸಂಬಳ ಅಂತ ಕರೀತಾರೆ ಅದನ್ನ. ಹೇಳ್ಕೊಳಕ್ಕೆ ಬರಲ್ಲ, ಹೊರಟಿದ್ದೆ ಕೆಲಸ ಮಾಡ್ತೀನಿ ಹೇಳ್ಕೊಳ್ತಷ್ಟು ಏನು ಮಾಡ್ತಾನವನ್ನ ಅರೆಸ್ಟ್ ಆಗ್ಬಿಡ್ತಾರೆ. ಅದನ್ನು ಅದನ್ನು ಕಂಪೇರ್ ಮಾಡಬಾರ್ದು, ಸುಳ್ಳವಲ್ಲ ಅವೆಲ್ಲ ಕೂಡ ಹೇಳಿದ್ನಲ್ಲ. ಅಲ್ಲ ಅಲ್ಲ, ಅವೆಲ್ಲ ಕತೆಗಳು ಎಮೋಷನ್ಸ್ ಆಗ ಸಾಧ್ಯತೆನೇ ಇಲ್ಲ, ಸಾಧ್ಯತೆನೇ ಇಲ್ಲ. ಇವತ್ತು ಯೂನಿವರ್ಸಿಟಿ ಅಕ್ಸೆಪ್ಟ್ ಮಾಡ್ದೆ ಹೋದರೆ ಡಿಗ್ರಿ ಅಲ್ಲ, ಅದು ಎಷ್ಟು ಓದ್ಕೊಂಡಿದ್ರು ಕೂಡ ಏನಲ್ಲ ಅದು, ಡಿಗ್ರಿ ಅಂತ ಕರೆಯೋದೇ ಇಲ್ಲ. ಅವ್ರು ಕೊಟ್ಟುಬಿಟ್ರೆ ಇವ್ರು ಬರದೇ ಹೋದರೂ ಡಿಗ್ರಿನೇ ಅದು, ಕೆಲವ್ರು ಕೊಟ್ಟು ಕೊಂಡ್ಕೊಂಡ್ಬಿಟ್ಟಿದ್ರು ಕೂಡ ಡಿಗ್ರಿ ಡಿಗ್ರಿನೇ. ಅದು ಗೊತ್ತುಕೊಂಡ್ರೆ ಗೊತ್ತಾಗೋರಿಗೆ ಹಣೆ ಬರ ಅಷ್ಟೇ. ಅರ್ಥ ಆಯ್ತಾ? ಈಗ ಅದರಿಂದ ತಾನೇ ಡಿಗ್ರಿ ತೊಗೊಳ್ಳೋದು ಹೇಗೆ ಅಸಾಧ್ಯನೋ, ಆ ದೇವರನ್ನು ಕಾಣಬೇಕಾದ್ರೆ ಈ ಪ್ರೊಸೆಸ್ ಬಿಟ್ಟು ಬೇರೆ ರೀತಿ ಕಂಡ್ರೆ ಏನರ್ಥ ಅದು? ಭ್ರಮೆ ಅಂತ ಕರೀತಾರೆ. ಭ್ರಮೆ ಹೊರತು ನಿಜವಾದ ಭಕ್ತಿ ಅಲ್ಲ. ಅದಕ್ಕೆ ಉಪನಿಷತ್ತಲ್ಲಿ ಹೇಳಿತು ತಲವಕಾರದಲ್ಲಿ ಏನಂತ ಹೇಳ್ತಾರೆ, ಏನು ನೋಡ್ತೀರಲ್ಲ ಅದೇ ದೇವರಲ್ಲ ಹೇಳ್ಬಿಟ್ರು. ವಾಯುದೇವರಲ್ಲ ಯಾವ ಭಕ್ತರು ನಂಬೋದಿಲ್ಲ. ಸರ್ವೋತ್ತಮ ನಂಬಿಕೆ ಬರೋದು ಯಾವಾಗ? ತಾರತಮ್ಯ ಒಪ್ಪಿಕೊಂಡ್ರೆ ಸರ್ವೋತ್ತಮತ್ವ ಬರೋದು. ಬರೀ ಸರ್ವೋತ್ತಮ ಅರ್ಥ ಏನು? ಅದಕ್ಕೆ ಅರ್ಥನೇ ಇಲ್ಲ. ಹೇಳಿದ್ರಲ್ಲ ಇಷ್ಟೊತ್ತು ಕೂಡ ಪ್ರಯೋಗ ಇಲ್ಲ ಅಂತ ಹೇಳಿಲ್ಲ ಎಷ್ಟೊತ್ತು ಕೂಡ? ಇವ್ರ ಮಾತು ನಂಬ್ತೀರೋ ಅವ್ರ ಮಾತು ನಂಬ್ತೀರ ಇಷ್ಟು ಹೇಳಿದ್ದೇನೆ ಇವರು? ಅದೆಲ್ಲ ಕಾರಣ ಬೇರೆ. ತಂದರ್ಶನ ದೇವ್ರ ದರ್ಶನ ಕೊಟ್ಟ ಮೇಲೆ ಫಲ ಕೊಡಬೇಕು. ಅರ್ಥ ಆಯ್ತಾ? ಈಗ ಅದ್ರ ಅಂಥ ದರ್ಶನ ಕೊಡೋದಿಲ್ಲ. ಅವ್ರು ಕಂಡಿದ್ದೇನು ಭ್ರಾಂತಿ ಯಾವುದೋ ಕಾರಣ. ಯಾವುದು ಮೋಕ್ಷ ಸಾಧನ ತನ್ನೂ ನನಗೂ ಉಪಯೋಗ ಆಗಿಲ್ಲ, ಯಾವುದಕ್ಕೂ ಉಪಯೋಗ ಇಲ್ಲ. ಅದು ಮೋಸ ಮಾಡೋಕ್ಕೆ ಉಪಯೋಗ ಆಗುತ್ತೆ ಅಷ್ಟೆ. ಈ ಉದಾಹರಣೆ ನೋಡಪ್ಪ, ಸೀಲ್ ಹಾಕಿದ್ರೆ ಹಾಗೆ, ISI mark ತಾನೇ ಮಾಡ್ಕೊಂಬಿಟ್ರೆ ಹಾಕಿದ್ರೆ ಹಾಗೆ ನೋಡಿದ್ರೆ ಮಾರ್ಕ್ ಇದೆ. ಆ್ಯಕ್ಚುಲಿ ಏನಲ್ಲ ಅದು, ಇನ್ವ್ಯಾಲಿಡ್ ಮತ್ತು ಕೋಟಾ ಅನ್ನೋ ಕಾನ್ಸೆಪ್ಟ್ ಅದೇನೆ. ದೇ ಸರಿಯಾದ ದೇವರು ಕಂಡಿದ್ದಲ್ಲ ಅದು. ಇನ್ನು ಕೆಲವರು ಯೋಗ್ಯರಿರ್ಬೋದು, ಉದಾಹರಣೆಗೆ ಕೆಲವರು ಯೋಗ್ಯರಿರ್ತಾರೆ, ಅವ್ರಿಗೆ ದೇವರು ಕಂಡಿಲ್ಲ, ಕಾಣಬೇಕು ಅಂತ ಅಪೇಕ್ಷಿತರು ಭಕ್ತರಾಗಿರ್ತಾರೆ, ಮಧ್ವ ಮತ್ತು ಗೊತ್ತಿಲ್ಲ. ಬಟ್ ಇನ್ನೊಂದು ಜನ್ಮ ಚಾನ್ಸ್ ಇರುತ್ತೆ ಅವರಿಗೆ, ಮತ್ತು ಇನ್ನೂ ಮತ್ತೆ ಹೋಗಿ ಮುಂದಿನ ದಿನ ಹುಟ್ಟಿ ಎಲ್ಲ ಸರಿ ಮಾಡ್ಕೊಬಿಡ್ಬೋದು. ಅರ್ಥ ಆಯ್ತಾ? ವೈಕುಂಠದಾಸರ ಕತೆ ಹಾಗೆ ಹೇಳ್ತಾರೆ. ಮತ್ತೇನಾಗಿದ್ದಿಲ್ಲ ಅವರು, ವೈಷ್ಣವರಾಗಿದ್ದಿಲ್ಲ ಅವ, ಅದಕ್ಕೆ ಶ್ರೀ ವೈಷ್ಣವರಾಗಿದ್ದರು. ಆಮೇಲೆ ಏನಾಗಿಬಿಡು, ವೈಷ್ಣವರಾಗಿ ಹುಟ್ಟಿದ್ರು, ಅದಕ್ಕೆ ಚಾನ್ಸ್ ಇದೆ. ಬಟ್ ಯಾವಾಗ ತಪ್ಪಾಗಬಹುದು, ಅದ್ವೈತರೇ ಇದ್ದಾರೆ ಅಂತ ತಿಳ್ಕೊಂಡು. ಅದ್ವೈತ ಇದ್ದಾರೆ, ಈ ದ್ವೈತಗಳ ಕಾನ್ಸೆಪ್ಟೇ ಗೊತ್ತಿಲ್ಲ ಪಾಪ. ಆಚಾರ ಅವತಾರಕ್ಕಿಂತ ಮುಂಚೆ ಎಷ್ಟೋ ಜನ ಹಾಗೆ ಸತ್ತವರು ಇದ್ದಾರೆ ಪಾಪ. ಅದ್ವೈತ ಗೊತ್ತಿಲ್ಲ ಸರ್, ಅವ್ರಿಗೇನು ಕಡೆಕಡೆ ಮನಸ್ಸಲ್ಲಿ ಗೊತ್ತು ಅವ್ರಿಗೆ ಏನದು ಇದು ಸರಿಯಲ್ಲ. ಅಚ್ಯುತರುಷ ಗುರುಗಳೇ ಹೇಳಿದ್ರು ಸರಿಯಾದ ತತ್ವ ನನಗೆ ಗೊತ್ತಿಲ್ಲ, ಇದು ಸರಿಯಾದ ತತ್ವ ಅಲ್ಲ ಅಷ್ಟು ಹೇಳ್ಬಿಟ್ಟಿದ್ರು, ಇದು ಸರಿಯಾದ ತತ್ವ ಸರಿಯಾದ ನನಗೆ ಗೊತ್ತಿಲ್ಲ ತಿಳ್ಕೊಬಿಡ್ತಾ ಇದ್ದಾರೆ ಅಪ್ಪ ಹೇಳಿದ್ರು. ಏನಂತ ಇದೆಲ್ಲ ಸರಿಯಲ್ಲ, ನಕಲವು ನಿರ್ಗುಣ ಭಾವನಾ ಸುಖಾಯ ಹೇಳ್ಬಿಟ್ಟಿದ್ರು ಎಲ್ಲ ಕೂಡ. ಸರಿಯಾದ ಗೊತ್ತಿಲ್ಲ ಅವ್ರಿಗೆ, ಅವ್ರಿಗೇನು ಚಾನ್ಸ್ ಇದೆ ಮತ್ತೆ ಹುಟ್ಟೋದು ಒಳ್ಳೇದಕ್ಕೆ ಫುಲ್ ಅವಕಾಶ ಇದೆ. ಆದರೆ ಯಾರು ಅದನ್ನೇ ಸರಿ ಅಂತ ತಿಳ್ಕೊಂಡು ಸಾಯ್ತಾರೆ ಅವರಿಗಿಲ್ಲ, ಅರ್ಥ ಆಯ್ತಾ? ಈಗ ಡೌಟ್ ಬಂದು ಸತ್ರು ಪ್ರಾಬ್ಲಮ್ ಇಲ್ಲ, ಮತ್ತೆ ಹುಟ್ಟಿದ ಒಳ್ಳೆ ಚಾನ್ಸಸ್ ಇದೆ. ಆದರೆ ಇದು ಇದೇ ಖಚಿತ ಅಂತ ತಿಳ್ಕೊಂಡು ಸತ್ರು ಉಪಯೋಗ ಇಲ್ಲ. ಹೆಸರು ಹೆಸರಿದ ಯಾಕೆ ಇಷ್ಟೊತ್ತು ಹೇಳಿದ್ದೇನು ಅಂತ ಕೋಟಿ ಹೆಸರು ಹೇಳಿದ್ರು ಅಷ್ಟೇ, ಅಂತ ಕೋಟಿ ಹೆಸರು ಹೇಳಿದ್ರು ಅಷ್ಟೇ ತಿಳಿತಾ. ಎಷ್ಟು ಜನ ಹೆಸರು ಹೇಳಿದ್ರು ಕೂಡ ಒಂದೇ ಇದು, ವಿಜಯದಾಸರು ಸುಳಾದೇ ಇದೆ. ಏನಂತ ಒಂದು ಮಾತು ಹೇಳ್ತಾರೆ, ಏನು ಮಾಡಿದ್ರು ಮರುತ ಮತ ಪೊಂದೇ ಸಾಧ್ಯ ಇಲ್ಲ. ಶ್ರೀಪಾದರಾಜ ಹೇಳ್ತಾರೆ, ಮರುತನ ಮತ ಮರುತಂಶರ ಮತ ಹಿಡಿಯದೆ ಏಹಪರದಲ್ಲಿ ಸುಖವಿಲ್ಲವಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಪ್ರತಿಯೊಂದು ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಅವೆಲ್ಲ ಏನದು ಇನ್ವ್ಯಾಲಿಡ್ ಗುಬ್ಬಿಸಿರುತ್ತೆ. ಬಟ್ ಕೆಲವರು ಪೂರ್ತಿ ವೇಸ್ಟ್ ಅಂತ ಕರಿಬಾರ್ದು, ಅಂತ ಇನ್ನೂ ಚಾನ್ಸ್ ಇದೆ. ಅದೇ ಕೊನೆ ಜನ್ಮ ಅಂತೇನು ಕರೆದಿಲ್ಲೋ ನಾವು, ಕೊನೆ ಜನ್ಮ ಅಂತ ಕರೆದಿಲ್ಲ. ಆದ್ದರಿಂದ ಅದರಿಂದ ಉಪಯೋಗ ಮಾಡ್ಕೋಬೋದು. ಪಾಪ ಅವ್ರು ಮುಂದೆ ಇಟ್ಕೊಂಡು ಬಿಸಿ ತಪ್ಪಾರ ಅವ್ರೇನು ಆಚಾರ ಹೋದ್ರು, ಇದಕ್ಕೆ ಕೊಕ್ಕಡ ಕ್ಷೇತ್ರಕ್ಕೆ ಹೋದರು, ಮನೆ ಅಲ್ಲಿ ಯಜಮಾನ ಇದ್ದ ನೋಡಿ ಅಲ್ಲಿ ಬಂದ ನೋಡಿದೆ ಎಲ್ಲ ಮಾಡಿದ್ರು, ಭಾರಿ ಖುಷಿ ನೋಡಿದರು ಆಚಾರ ಒಳ್ಳೆ ಸಾಥ ನಮಸ್ಕಾರ ಪಾದ ಎಲ್ಲ ಮಾಡಿಬಿಟ್ಟ ಆಚಾರ ನೋಡಿದರು. ಆಚಾರ ಸರಿ ಇದ್ದಿಲ್ಲ, ತಕ್ಷಣ ಏನು ಮಾಡಿದ್ರು ಕೃಷ್ಣಾಮೃತ ಬರೆದು ಅವ್ರಿಗೆ ಉಪದೇಶ ಮಾಡಿ ಕೊಡ್ತು, ಸರಿ ಸೆಟ್ರೇಟ್ ಮಾಡ್ಕೊಬೇಕು. ಅರ್ಥ ಆಯ್ತಾ? ಅಂಥವ್ರಿಗೆ ಏನಾಗುತ್ತೆ, ಯೋಗ ಮಾಡಿಕೊಡ್ತಾರೆ, ಯೋಗ ಮಾಡಿ ಉದ್ಧಾರ ಆಗ್ಬಿಡ್ತಾರೆ. ಸರಿ ಅದು ತಿಳ್ಕೋಬೇಕು ಅಂತ ದೃಷ್ಟಿ ಇದ್ದರೆ, ಇಲ್ಲದ ಹೋದ್ರೆ ಅದೇ ಸರಿ ಅಂತ ತಿಳ್ಕೊಂಡು ಏನು ಮಾಡೋಕ್ಕಾಗುತ್ತೆ, ಅವ್ರು ಉದ್ಧಾರ ಆಗಬೇಕು. ಆ ದೃಷ್ಟಿಯಲ್ಲಿ ಅವ್ರ ಬಗ್ಗೆ ನಾವು ಕೇಳಿದ್ರೆ ಇಷ್ಟೇ ಹೇಳಬೇಕು, ಆ್ಯಸ್ ಇಟ್ ಈಸ್ ಅವ್ರ ಸದ್ಯತೆ ಹೋಗ್ತಾರೋ ಅಂದ್ರೆ ಇಲ್ಲ, ಚೇಂಜ್ ಆಗ್ತಾರೋ ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲ. ಅವೆಲ್ಲ ಕೂಡ ಅದು ನಮಗೆ ಗೊತ್ತಿಲ್ಲ, ಮುಂದೆ ಆಗ್ಬೋದು. ಅದು ಅವ್ರ ಸ್ವರೂಪ ನಮಗೇನು ಗೊತ್ತು? ಇವತ್ತು ನಮ್ಮಲ್ಲೇ ಎಲ್ಲರೂ ಹೋಗ್ತಾರಂತ ಗ್ಯಾರಂಟಿ ಇದೆಯಾ ನಿಮಗೆ? ಇವತ್ತು ಹೋಗೋದಿಲ್ಲ ಅಂತಲೇ ಗ್ಯಾರಂಟಿ ಇದೆ. ಆದ್ದರಿಂದ ಆ ರೀತಿ ಹೆಸರಿಗೆ ಮಾಧ್ಯಮ ಆಗೋದು ಎಷ್ಟು ತಪ್ಪು, ಹೆಸರಿಗೆ ಮಾಧ್ಯಮ ಅಲ್ಲ ಅಂಬೋದು ಕೂಡ ಫೈನಲ್ ಅಲ್ಲ. ಅರ್ಥ ಆಯ್ತಾ? ಇನ್ನೂ ಚೆನ್ನ ಬೇಕಾದ ಇದು ಕೊನೆ ಜನ್ಮ ಅಲ್ಲ. ಬಹುನಾಮ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಭಾತ. ನಮ್ಮ ಉತ್ತರ ಇಷ್ಟೇ, ಇಷ್ಟೇ ಸ್ಥಿತಿಯಲ್ಲಿದ್ದರೆ ಇಲ್ಲ ಅಷ್ಟೇ. ಇದೇ ಸ್ಥಿತಿಯಲ್ಲಿ ಪ್ರತಿ ವರ್ಷ ಇದೇ ಆನ್ಸರ್ ಬರೆದ್ರೆ ಫೇಲ್ ಆಗ್ತೀವಿ ಅಷ್ಟೇ ಹೊರತು, ಸರಿಯಾಗಿ ಓದಿ ಬರೆದ್ರೆ ಏನು ನೋ ಪ್ರಾಬ್ಲಮ್ ಅಷ್ಟೇ. ಇದೇ ಸ್ಟೇಜ್ ಇದ್ದರೆ ಏನು ಉಪಯೋಗ ಇಲ್ಲ. 20 ಸರ್ತ್ ಬಂದರೆ ಅದೇ ಉತ್ತರ. ಪ್ರತಿ ಸರ್ತ್ ಅಪ್ಲೈ ಮಾಡಿದ್ರೆ ಫೇಲ್ ಆದರೆ ಪ್ರತಿ ಸರ್ತ್ ಅಪ್ಲೈ ಮಾಡಿದ್ರೆ ಮತ್ತೆ ಇದಕ್ಕೆ ನೋಡು 1000 ಸರ್ತ್ ಅಪ್ಲೈ ಮಾಡಿದ್ರೆ ಕೊಡೋದಿಲ್ಲ. ಪಾಸಾಗಿ ಬಂದರೆ ನಿಮ್ಮಲ್ಲಿಟ್ಟ ಕೊಡ್ತೀವಿ, ಯೋಚನೆ ಇಲ್ಲ. ಪಾಸಾಗೋರಿಗೆ ನೀನು ಚಾನ್ಸ್ ಇಲ್ಲ ಅಂತ ಹೇಳಿದ್ರೆ ಹಾಗೆ ಅದಕ್ಕೆ ನಾವು ಅದೇ ನಾವು ಏನು ಮಾಡ್ತೀವಿ ತಪ್ಪು ಅಂತ ಕೇಳಿದ್ರೆ ಈಗ ಫೈನಲ್ ಅಂತ ತಿಳ್ಕೊಂಡು ಅವ್ರು ಅಯೋಗ್ಯರು ಅಂತ ಹೇಳ್ಬಿಟ್ಟು ಅದು ತಪ್ಪಾಗುತ್ತೆ. ಅದಕ್ಕೆ ನಿಮ್ಗೆ ಹೇಳೋ ಅಧಿಕಾರ ಇಲ್ಲ ಯಾರಿಗೂ. ಅದು ದ್ವೇಷ ಕಾರಣ ಆಗುತ್ತೆ. ನಾನು ಹೇಳೋದು ಸತ್ಯನೂ ಅಲ್ಲ, ಸಮಾಜಕ್ಕೆ ಹಿತನೂ ಅಲ್ಲ ಅಷ್ಟೇ. ನಮಗೆ ಆ ಶಕ್ತಿ ನಮಗಿಲ್ಲ. ಅದು ಮತ ತಪ್ಪು ಅಂತ ಹೇಳಬೇಕೆ ಹೊರತು ವ್ಯಕ್ತಿನ ತಪ್ಪು ಅಂತ ಹೇಳೋ ಅಧಿಕಾರ ಇಲ್ಲ. ತಪ್ಪು ಮತ ರಾಂಗ್ ಬಸ್ ನೀ ಅಯೋಗ್ಯ ಅಂತ ಹೇಳ್ಬಾರ್ದು. ಬಸ್ ಸರಿ ಇಲ್ಲ ಅಂತ ಹೇಳ್ಬೋದು, ಅಯೋಗ್ಯ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಪರ್ಸನಲ್ಲಿ ಇದು ಹೊಡೆದಾಗುತ್ತೆ, ಹಾಗೆ ಅಬ್ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಅದು ಇವತ್ತು ಮಾಧುರ ಹೆಸರು ಕೆಟ್ಟಿರೋದೇ ಅದರಿಂದ. ಆ ರೀತಿ ಅಯೋಗ್ಯರು ಅಂತ ಬೈದು 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 ಅವರಿಗೆಲ್ಲ ನೀವೇ ಅಯೋಗ್ಯರು ಶುರು ಮಾಡಿಬಿಟ್ರು. ಕೊನೆಗೆ ಆ ಅವಕಾಶ ಕೊಡಬಾರ್ದು ಯಾವಾಗಲೂ ಕೂಡ. ಈ ಸ್ಥಿತಿಯಲ್ಲಿ ಅಲ್ಲಪ್ಪ ಅಂತ ಹೇಳಿದರೆ ಆಯ್ತು. ಭಗವದ್ಭಕ್ತೇಹೇ ಭಕ್ತಭಕ್ತಿಶ್ಚ ಭಗವದ್ಭಕ್ತಿ ಪ್ರಸಾದ ದ್ವಾರ ಇವ ಪುರುಷಾರ್ಥಂ ಪ್ರಯಚ್ಛತಿ ಇತಿ ಪ್ರಾಗೈವ ಅಭಿಹಿತಂ ತಥೋ ಭಕ್ತ್ಯ ಭಕ್ತ್ಯ ವಿಶಿಷ್ಟ ಪುರುಷಾರ್ಥಂ ಆಕಾಂಕ್ಷಮಾಣೈಹಿ ಅವಾಯೇವ ಭಕ್ತ್ಯ ಭಗವದ್ಭಕ್ತಾಪಿ ಭಜನೀಯಾಹ. ವಿಷ್ಣು ತೀರ್ಥಕ್ಕೆ ಭಾರಿ ಒತ್ತು ಕೊಟ್ಟು ಹೇಳೋದವರು ಭಗವದ್ಭಕ್ತಿ ಬಾಡ ಭಗವದ್ಭಕ್ತರು ಮಾಡಲೇಬೇಕು ಅಂತ ಹೇಳ್ತಾ ಸಮಾಜದಲ್ಲಿ ಹೊಸ ಇದನ್ನು ಕ್ರಿಯೇಟ್ ಮಾಡಿದರು. ಪ್ರತಿಯೊಬ್ಬರು ತಮ್ಮಷ್ಟೇ ತಾವ ಎದ್ದುಬಿಟ್ಟು ಉಳಿದವ್ರು ಬೈಕೊಟ್ಟು ಓಡಾಡಿದ್ರೆ ತಪ್ಪಾಗುತ್ತೆ. ಭಗವದ್ಭಕ್ತರು ಯೋಗ್ಯರನ್ನ ಗೊತ್ತಿಲ್ಲ ಹೋದ್ರೆ ಎಜುಕೇಟ್ ಮಾಡಿ ಅವ್ರನ್ನ. ಸಂಬಂಧಪಟ್ಟವರು ಬಾಯಿಸ್ತು ತಪ್ಪು ತಪ್ಪು ಹೇಳ್ತಿರ್ತಾರೆ. ನೀ ಏನು ಕೆಲಸ ಮಾಡಬೇಕಾಗ? ಬಾಯಿಸ್ತು ಸರಿಯಾಗಿ ಹೇಳಬಾರ್ದು, ಬಾಯಿಸ್ತು ಬಿಡಿಸೋ ಕೆಲಸ ಮಾಡಬಾರ್ದು. ನೀವು ಬಾಯಿಸ್ತು ಹೇಳಬೇಡ, ನೀನು ಆ ರೀತಿ ಹೇಳಬಾರ್ದು, ತಪ್ಪು ಹೇಳ್ತಿ ಸರಿ ಹೇಳ್ಕೊಂಡು ಆ ಥರ ಕರೆಕ್ಟಿವ್ ಅಪ್ರೋಚ್ ಅವಲು ಒಳ್ಳೇದು, ಅದು ಕನ್ಸ್ಟ್ರಕ್ಟಿವ್ ಅದು. ಅದನ್ನು ಬಿಟ್ಟು ಇದನ್ನು ಮಾಡೋಕ್ಕೆ ಹೋದ್ರೆ ತಪ್ಪಾಯ್ಬಾರ್ದು. ಹರಿಸ್ತುಷ್ಯತಿ ಇತಿ ತದೇ ತದಭಿಸಂಧಾಯ ವಾ ಆಹ ಅಮಾಯೇವ ಅನುವೃತ್ತಿಯ ತುಷ್ಟೇದ ಆತ್ಮ ಆತ್ಮದು ಹರಿಹಿ ಇತಿ ಅಥವಾ ಅದಕ್ಕೆ ಭಾಗವತ ಹೇಳ್ತಾ ಅಮಾಯೇವ ಅನುವೃತ್ತಿಯ ತುಷ್ಟೇದ್ ನಿಷ್ಕಪಟವಾದ ಭಕ್ತಿಯಿಂದ ಮಾತ್ರ ಪರಮಾತ್ಮ ಶುದ್ಧನಾಗ್ತಾನೆ ಹೊರತು ಇದು ಶುದ್ಧನಾಗೋದಿಲ್ಲ, ಅನುಗ್ರಹ ಮಾಡೋದಿಲ್ಲ. ಅಥವಾ ತದೇವಂ ಪಕ್ಷಮಾಣಾಯಾಂ ಭಗವದ್ಭಕ್ತೌ ಅತ್ರೋಕ್ತಾಯಾಂ ಭಕ್ತಭಕ್ತೌ ಚ ಇತ್ಥಂ ಭಾವೌ ಅಭಿಧಾಯ ತಜ್ಞಾಪಿಕಾಯಾಂ ಪೂಜಾದಿ ರೂಪಾಯಾಂ ಸೇವಾಯಾಮಪೀತಿ ವಾ ಅಭಿಧತ್ತೇ. ಇನ್ನೊಂದು ಭಾಗ ಇದಾಯ್ತು. ತದೇವಂ ವಕ್ಷಮಾಣಾಯಾಂ ಭಗವದ್ಭಕ್ತೌ ಅತ್ರೋಕ್ತಾಯಾಂ ಭಕ್ತಭಕ್ತೌ ಚ ಇತ್ಥಂ ಭಾವೌ ಅಭಿಧಾಯ. ಸೊ ಭಗವಂತನಲ್ಲಿ ಭಗವದ್ಭಕ್ತರಲ್ಲಿ ಹೀಗಿರಬೇಕು ಅಂತ ಹೇಳಿಬಿಟ್ಟು ತಜ್ಞಾಪಿಕಾಯಾಂ ಪೂಜಾದಿ ರೂಪಾಯಾಂ ಸೇವಾಯಾಮಪೀತಿ ವಾ. ಇದೆಲ್ಲ ತಾರತಮ್ಯ ಜ್ಞಾನ ಎಲ್ಲ ಸರಿ ಇದೆ ಈಗ, ಆದರೆ ಸೇವೆ ಮಾಡೋದು ಸರಿ ಇಲ್ಲ. ಸೇವೆ ಕ್ರಮ ಸರಿಯಿಲ್ಲ. ಅನುವೃತ್ಯಾಚ ಅಮಾಯೈವ ಹರಿಸ್ತುಷ್ಯೇದಿತಿ ಅಮಾಯತ್ವ ಪೂರ್ವವದೇವ ಅವಧೇಯಂ. ಅಮಾಯತ್ವ ಅಂದರೆ ಹೀಗೆ ಹೇಗೆ ಅಂದರೆ, ಅಥವಾ ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕಾತರ ರೂಪಾಂ ಭಕ್ತಿಂ ಪ್ರದರ್ಶ್ಯ ತತ್ರ ಯೇ ದೋಷಾಃ ತೇ ಸರ್ವೇಪಿ ಭಕ್ತ್ಯಾ ವಿಶಿಷ್ಟ ಪುರುಷಾರ್ಥಮಿಚ್ಛತ ಪುರುಷೇಣ ತ್ಯಾಜ್ಯ ಏವ. ಆತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಆದರ ರೂಪಾಂ ಭಕ್ತಿಂ ಪ್ರದರ್ಶ್ಯ, ಭಕ್ತಿಯ ಸ್ವರೂಪ ಇದು ಅಂತ ಹೇಳಿದ್ರಿ. ಈಗ ತತ್ರ ಯೇ ದೋಷಾಃ ತೇ ಸರ್ವೇಪಿ ಭಕ್ತ್ಯಾ ವಿಶಿಷ್ಟ ಪುರುಷಾರ್ಥ ತಿಚ್ಛತ ಪುರುಷೇಣ ತ್ಯಾಜ್ಯ ಏವ. ದೋಷಗಳು ಅಂತೇನಿದೆ, ಭಕ್ತಿನ ಅಫೆಕ್ಟ್ ಮಾಡೋ ದೋಷ ಇದೆ, ಏನು ಮಾಡಬೇಕು ಅದನ್ನು ಬಿಟ್ಬಿಡ್ಬೇಕು. ನೋಡಿದಪ್ಪ ಯಾರು ಹೆಚ್ಚಾಕ್ಬೇಕೀಗ ಅದ್ರ ಬೇರೆ ಸೇರಿಕೊ ತಕ್ಷಣ ತೆಗೆದಾಕ್ಬಿಟ್ಟು, ಯಾವುದು ಬಡಿಸ್ಬೇಕು ಅದು ಬಡಿಸ್ಬೇಕು, ಬೇರೆ ಎಲ್ಲ ತೆಗೆದಾಕ್ಬಿಡ್ತಾರೆ. ಆ ಒಂದು ಗುಣ ಇರಬೇಕು. ಯಾವಾಗ ಅದು ದೋಷ ಅಂತ ಕಾಣುತ್ತೆ ತಕ್ಷಣ ಏನು ಮಾಡ್ಬೇಕು ಅದನ್ನು ಬಿಟ್ಟುಬಿಡ್ಬೇಕು, ಗುಣವನ್ನು ಅಳವಡಿಸ್ಕೋಬೇಕು, ದೋಷವನ್ನು ಬಿಟ್ಟುಬಿಡಬೇಕು. ಅದು ಒಂದು ಅಪೂರ್ವವಾದ ಸಾಧನೆಯ ಕ್ರಮ. ಅನ್ಯಥಾ ಅಭಿಮತ ಪುರುಷಾರ್ಥ ಪ್ರಾಪ್ತಿ ಅಯೋಗಾದಿತ್ಯಾಸೆಯೇನಾಹ ಅಮಾಯಿ. ಇಲ್ಲಿವರು ಏನಾಗುತ್ತೆ, ಅಭಿಮತ ಪುರುಷಾರ್ಥ ಆಗಲೂ ಸಿಗೋದಿಲ್ಲ. ಅತ್ರ ಮಾಯಾ ಶಬ್ದೋ ದೃಷ್ಟ್ವಾಶ್ರಿಯಂ ದೇವ ಮಾಯಾಮಿತಿ ಇತ್ಯಾದೌ ಇವ ಪ್ರತಿಬಂಧಕ ಶಕ್ತಿ ಮತ್ಪರಹ. ಇಲ್ಲಿ ಮಾಯಾ ಶಬ್ದಕ್ಕೆ ಅಲ್ಲಿ ಮಾಯಾ ಅಂದ್ರೇನು ಕಪಟತ್ವ ಅಂತ ಅರ್ಥ, ಇಲ್ಲಿ ಮಾಯಾ ಅಂತ ಹೇಳಿದ್ರೇನು ಪ್ರತಿಬಂಧಕ ಅಂತ ಅರ್ಥ. ಸೊ ಪ್ರತಿಬಂಧಕವಿಲ್ಲದ ರೀತಿಯಲ್ಲಿ ವರ್ತಿಸಬೇಕು. ತದ್ರಹಿತಯೈವ ಭಕ್ತ್ಯಾ ಹರಿಸ್ತುಷ್ಯತಿ. ಪ್ರತಿಬಂಧಕ ಇಲ್ಲದೆ ಇದ್ದು ಬಿಟ್ರೆ ಏನು ಮಾಡಲು ಸಾಧ್ಯ ಇಲ್ಲ, ಪ್ರತಿಬಂಧಕ ಹೋಗಬೇಕು ಅದಕ್ಕೆ. ಯಸ್ ತುಷ್ಟಶ್ಚಾತ್ಮದೋ ಭವತಿ ನಾಣ್ಯಥ, ಯತಃ ತುಷ್ಟಶ್ಚ ಆತ್ಮದೋ ಭವತಿ ನಾಣ್ಯಥ. ಅಂದರೆ ಈ ಪ್ರತಿಬಂಧಕ ಇಲ್ಲದೆ ಹೋದಾಗ ಮಾತ್ರ ಪರಮಾತ್ಮ ಪೂರ್ಣಾನುಗ್ರಹವನ್ನು ಮಾಡ್ತಾನೆ. ತಥೋ ವಿಶಿಷ್ಟ ಪುರುಷಾರ್ಥಾರ್ಥಿನ ತೇ ದೋಷಾ ತ್ಯಾಜ್ಯ ಏವ ಇತಿ ಭಾವ. ಆದ್ದರಿಂದ ವಿಶಿಷ್ಟ ಪುರುಷಾರ್ಥ ಬಯಸ್ತಕ್ಕಂಥವು ಇಷ್ಟೆಲ್ಲ ಪದ ನೋಡಿದಾಗ ವ್ಯಕ್ತಿ ಕಾಣೋ ಪದ ಯಾವುದು ಅಂದರೆ ವಿಶಿಷ್ಟ ಪುರುಷಾರ್ಥ ಅನ್ನೋ ಪದ ಉಪಯೋಗಿಸ್ತಾರೆ, ಅಮಾಯ ಅನ್ನೋ ಪದ ಉಪಯೋಗಿಸಿ ಎರಡನ್ನ ಅರ್ಥ ಮಾಡ್ಕೋಬೇಕು. ಬರೀ ಪುರುಷಾರ್ಥ ಸಿಕ್ಕರೆ ಸಾಲ ನಮಗೆ, ಏನು ಬೇಕೋ ವಿಶಿಷ್ಟ ಪುರುಷಾರ್ಥ ಸಿಗಬೇಕು. ಅದಕ್ಕೆ ಅಮಾಯತ್ವ ಅನ್ನೋದು ಬೇಕೇ ಬೇಕು. ಅವೆರಡನ್ನು ಜ್ಞಾಪಿಸಿಕೆ ಇಟ್ಕೊಂಡ್ಬಿಟ್ರೆ ಸಾಮಾನ್ಯ ಪುರುಷಾರ್ಥದ ಕಲ್ಪನೆಯೂ ಜನಕ್ಕಿಲ್ಲ ಇವತ್ತು. ವಿಶಿಷ್ಟ ಪುರುಷಾರ್ಥದ ಕಲ್ಪನೆ ಅರ್ಥ ವಿಶಿಷ್ಟ ಪುರುಷಾರ್ಥ ಅಂದರೆ ಮೋಕ್ಷ, ಅದರಲ್ಲಿ ಆನಂದ ಉನ್ನಾಹ ಸಮೇತವಾದ ಮೋಕ್ಷನೇ ವಿಶಿಷ್ಟ ಪುರುಷಾರ್ಥ. ಎಷ್ಟೋ ಜನ ಕೆಲವು ಕೆಲಸ ಬಿಟ್ಟುಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತಾರೆ, ಯಾಕೆಂದರೆ ಪರದ ಆಪರ್ಚುನಿಟೀಸ್ ಇಲ್ಲ ಅದರಲ್ಲಿ. ಇರೋದೇ ಕೊನೆಯವರೆಗೂ ಕ್ಲರ್ಕಾಗೇ ಇರಬೇಕು, ಅಲ್ಲಿ ಹೋಗಿಬಿಟ್ರೆ ಕೊನೆಯಾಗೂ ಸಬಾರ್ಡಿನೇಟಾಗೇ ಇರಬೇಕು. ಯಾವುದೋ ಕಾರ್ಯದಲ್ಲಿ ಇರ್ತಾರೆ, ಅವ್ರು ಸೀನಿಯರ್ ಇರ್ತಾನೆ, ಇವನು ಇರ್ತಾನೆ. ಅವ್ರು ರಿಟೈರ್ ಆಗಿದ್ರೆ ಒಂದೇ ದಿವಸ ಇರುತ್ತೆ ಹೆಚ್ಚು ಕಡಿಮೆ. ಕೊನೆಗೇನು ಮಾಡ್ತಾರೆ, ಜನ್ಮದಲ್ಲೇ ಪ್ರಮೋಷನ್ ಅನ್ನೋ ಬರೋದಿಲ್ಲ, ಬೇರೆದಕ್ಕೆ ಹೋಗ್ತಾರೆ. ಅದಕ್ಕೆ ಸ್ವಲ್ಪ ಸಂಬಳ ಕಡಿಮೆ, ಸೀನಿಯರ್ ಸ್ವಲ್ಪ ವಯಸ್ಸು ಭಾರಿ ವಯಸ್ಸಾಗಿಬಿಟ್ಟಿದೆ, ಸ್ವಲ್ಪ ಇವನೇ ಹೇಳ್ದು ಆ ಥರ ಪ್ಲಾನ್ ಮಾಡ್ತಾನೆ. ಹೋಗ್ತಾನೆ, ಏನಿದೆ ಅಲ್ಲಿಗ, ಇದನ್ನೆಲ್ಲ ಸರಿ ಇದ್ರು ಕೂಡ ಅವ್ನು ಏನು ಮಿಸ್ ಆಗ್ತಿತ್ತು, ಪ್ರಮೋಷನ್ ಮಿಸ್ ಆಗ್ತಿತ್ತು. ಆದರೆ ಅದಕ್ಕೆ ವಿಶಿಷ್ಟ ಪುರುಷಾರ್ಥ. ಆ ರೀತಿ ಎಷ್ಟೆಷ್ಟು ಮ್ಯಾಕ್ಸಿಮಮ್ ಸಿಗಲಿಕ್ಕೆ ಸಾಧ್ಯ ಅನ್ನೋ ತನ್ನ ಲಿಮಿಟಲ್ಲಿ ಅಷ್ಟನ್ನು ಪಡ್ಕೋಬೇಕೇ ಹೊರತು ಬಿಟ್ಕೊಳ್ಳೋಕೆ ಹೋಗಬಾರ್ದು, ಅದು ಜಾಣತನ ಅಲ್ಲ ಅಂತ ಹೇಳ್ತಾರೆ. ಸೊ ಒಳ್ಳೆ ಗುರಿ ಆಗಬೇಕು, ಗುರಿನ ಪರಮಾವಧಿ ಮಟ್ಟದಲ್ಲಿ ಸಾಧಿಸ್ಬೇಕಾದ ಏನೋ ಸಾಧಿಸ್ತೇ ಅಂತ ಆಗಬಾರ್ದು. ಏವೇತಿ ಭಾವ ಅತತ್ರ ವಕ್ತವ್ಯಂ ಯದುತ್ತ ಯದುತ್ತ ತದುತ್ತರತ್ರ ವಕ್ಷತಿ. ಇನ್ನೂ ಕೇಳಬೇಕಾದ್ದೇನೆ, ಅದು ಮುಂದೆ ಹೇಳ್ತೇವೆ ಅಂತ ಹೇಳ್ತಾರೆ. ಅಥವಾ ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೆಯಿತಿ ಅಭೀತೆ ಕಥಂ ತತ್ಕ್ಷಣಂ ಇತ್ಯ ಆಶಂಕಾಯಾಂ ಇತ್ಥವಿತಿ ಭಾವೇನ ಲಕ್ಷಣಂ ತಾವದಾಹ. ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇದಿತಿ ಅಭೀತೆ ಕಥಂ ಶಿಕ್ಷಣಂ ಇತ್ಯ ಆಶಂಕಾಯಾಂ ಇತ್ಥವಿತಿ ಭಾವೇನ ಲಕ್ಷಣಂ ತಾವದಾಹ. ಇನ್ನು ಭಾಗವತ ಧರ್ಮನ ಹೇಗೆ ತಿಳ್ಕೋಬೇಕು ಅಂತ ಕೇಳಿದರೆ ಹೇಳ್ತಾರೆ ಅಮಾಯಯಾಯಿ ಅಲ್ಲು ಹಾಗೆ ಅನುವೃತ್ಯ ಭಾಗವತ ಧರ್ಮಾನುಷ್ಠಾನ ರೂಪ ಯಾ ಸೇವೆಯ ಅಂತಸ್ಥಿತ್ವ ಜ್ಞಾನದಾತ ತತ್ರ ಏವ ಆತ್ಮನಾಮ ಹರಿಹಿ ಆತ್ಮಾನಮಪಿ ದದಾತೀತಿ ಆತ್ಮತಃ ತುಷ್ಯೇದಿತ್ಯನೇನ ಮೋಕ್ಷ ಸಾಧನತ್ವಮೇವ ಭಾಗವತ ಧರ್ಮ ಲಕ್ಷಣಂ. ಯಾವಾಗಲೂ ಕೂಡ ಭಾಗವತ ಧರ್ಮದ ಲಕ್ಷಣ ಏನಾಗಿರಬೇಕು ಅಂದರೆ ಮೋಕ್ಷನೇ ಸಾಧಿಸ್ಬೇಕು. ಇನ್ನೇನು ಸಿಕ್ಕರೂ ಕೂಡ ಅದು ಸಿದ್ಧಿ ಅಂತ ಕರೆಯೋದಿಲ್ಲ. ತದಪಿನ ಸಾಕ್ಷಾತ್ ಕಿಂತು ಜ್ಞಾನಾದಿ ದ್ವಾರ ಇತಿ. ಅದು ಕೂಡ ಡೈರೆಕ್ಟ್ ಮೋಕ್ಷ ಯಾರಿಗೂ ಸಿಗೋದಿಲ್ಲ, ಜ್ಞಾನಾದಿಗಳ ಮೂಲಕನೇ ಸಿಗಬೇಕು. ಸಪರಿಕರಂ ಲಕ್ಷಣ ಬಭಿಧಾಯ ಆ ಲಕ್ಷಣ ಎಲ್ಲ ಸಾಕಷ್ಟು ಹೇಳಿದ್ದಾರೆ. ಸಹಜ ತ್ರಿಂಶಲ್ ಲಕ್ಷಣ ಸಂಯುಕ್ತ ಅಂತ ಭಾರತ ಭಾಗವತ ಧರ್ಮನೇ 30 ವಿಧ ಇದೆ. ತೇಜ ತ್ರಿಂಶತ್ ಪ್ರಭೇದ ಯತ ಇತಿ ಶೃಂಗಿಗ್ರಾಹಿಕತೆಯ ದರ್ಶತಿ ಸರ್ವತಃ ಇತಿ. ಅದಕ್ಕೆ ಸರ್ವತೋ ಮನಸೋ ಸಂಗಂ ಏಕಂ ಲಕ್ಷಣಂ. ಭಾಗವತರದ ಮೊದಲ ಲಕ್ಷಣ ಯಾವುದು ಅಂತ ಕೇಳಿದರೆ ಸರ್ವತಃ ಮನಸ್ಸಃ ಅಸಂಗಂ. ಯಾವುದರಲ್ಲೂ ಮನಸ್ಸನ್ನು ಸರ್ವತಮದಕ್ಕೆ ಎರಡರ್ಥ, ಎಲ್ಲ ವಸ್ತುಗಳು ಅಂತ ಒಂದರ್ಥ, ಎಲ್ಲ ರೀತಿಯಲ್ಲೂ ಅಂತ ಇನ್ನೊಂದು ಅರ್ಥ. ಸಂಘವನ್ನು ಎಲ್ಲ ರೀತಿಯಲ್ಲೂ ಬಿಟ್ಟುಬಿಡ್ಬೇಕು, ಕೆಲವು ಹೊರಗೆ ಬಿಟ್ಟರು ಒಣ ಮನಸ್ಸಲ್ಲಿ ಬಿಟ್ಟಿರೋದಿಲ್ಲ. ಮನಸ್ಸಲ್ಲಿ ಬಿಡದೆ ಹೋದರೂ ಕೂಡ ಏನಲ್ಲ ಅದು, ಆ ದೋಷನೇ. ಅದು ಸರ್ವಾತ್ಮನ ಬಿಡಬೇಕು, ಸರ್ವ ವಸ್ತುಗಳಿಂದ ಬಿಡಬೇಕು. ಈ ಮಧ್ಯೆ ಕೆಲವು ಎಲ್ಲ ಇಷ್ಟದ ಬಿಟ್ಟಿದ್ದೇನೆ, ಈರುಳ್ಳಿ ಒಂದು ಬಿಡ್ಲಕ್ಕಾಗ್ತಾ ಇಲ್ಲ ಅಂತ ಹೇಳೋದು, ಎಲ್ಲ ಬಿಟ್ಟೆ ಒಂದು ಮಾತ್ರ ಬಿಡ್ಲಕ್ಕಾಗೋದು, ಕೆಲವು ಬೇಡ ಬಿಟ್ಟು ಸ್ಮೋಕಿಂಗ್ ಒಂದು ಇನ್ನು ಯಾವುದಿಲ್ಲ ಅಂತ ಹೇಳೋದು. ಮತ್ತೆ ಅವೆಲ್ಲ ಒಂದಿದ್ರಿಗೂ ಏನಾಯ್ತು ಅಲ್ಲಿಗೆ ಕಚ್ಚೆ ಮುಗೀತು. ಒಂದನ್ನು ಅದನ್ನು ಬಿಡಬೇಕು, ಪೂರ್ತಿ ಬಿಡಬೇಕು, ಮನಸ್ಸಲ್ಲಿ ಕೂಡ ಇರಬಾರ್ದು. ಬಿಟ್ಟ ಮೇಲೆ ಕೊರಗು ಬರ. ಆದರೆ ಸಾಧಿಸಿದ್ರೆ ಮಾತ್ರ ಅದೇನಾಗುತ್ತೆ, ಮೊದಲ ಭಾಗವತ ಧರ್ಮ ಅತ್ರ ಸರ್ವತೋ ಮನಸಃ ಅಸಂಗಂ ಇತ್ಯನೇನ ಆತ್ಮವಿಮರ್ಶನಂ ಅಧ್ಯಾತ್ಮ ವಿಚಾರ ರೂಪ ಮುಚ್ಚತೆ ಏವಂ ಅಗ್ರೇಪಿ ಯೋಜನೀಯಂ. ಮುಂದೆ ಎಲ್ಲಿ ಬಂದಾಗಲೂ ಕೂಡ ಸರ್ವತಃ ಸೇರಿಸ್ಕೋಬೇಕು ಅಂತ ಅರ್ಥ. ಅತ್ರ ಸರ್ವತಃ ಮನಸೋ ಅಸಂಗಂ ಇತ್ಯ ಅನೇನ ಆತ್ಮವಿಮರ್ಶನಂ ಆಧ್ಯಾತ್ಮಿಕ ವಿಚಾರ ರೂಪ ಮುಚ್ಚತೆ. ಆತ್ಮವಿಮರ್ಶನ ಅಂಬುದೇ ಅದಕ್ಕೆ ಹೆಸರು. ಅಧ್ಯಾತ್ಮ ವಿಚಾರ ರೂಪವಾದ ಆತ್ಮವಿಮರ್ಶನ. ಆತ್ಮವಿಮರ್ಶನ ಎರಡು ರೀತಿ, ತನ್ನನ್ನು ತಿಳ್ಕೊಳ್ಳೋದು ಒಂದು ಆತ್ಮವಿಮರ್ಶನ, ಪರಮಾತ್ಮ ತಿಳ್ಕೊಂಡು ಇನ್ನೊಂದು ಆತ್ಮವಿಮರ್ಶನ. ಎರಡು ಇರಬೇಕು. ತನ್ನ ಬಗ್ಗೆ ಯೋಚನೆ ಮಾಡಬೇಕು, ದೇವ್ರ ಬಗ್ಗೆ ಯೋಚನೆ ಮಾಡಬೇಕು. ಮೊನ್ನೆ ಯಾವುದು ಪೇಪರ್ಲ್ಲಿ ಹಾಕಿದ್ದಾರೆ, 4% ಜನ ಮಾತ್ರ ತಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರೆ 4% ಜನ ಮಾತ್ರ 100ರಲ್ಲಿ. ಅದು ಬೇರೆ ವಿಷಯದ, ಸಾಮಾನ್ಯವಾಗಿ ನಾನು ಕರೆಕ್ಟ್ ಇರ್ಬೋದು ಅಥವಾ ಅಲ್ವೋ, ಉಳಿದವ್ರ ಪ್ರಕಾರ ಏನಂತ ಅರ್ಥ, ನಾನೇ ಕರೆಕ್ಟು ಅಂತ. ಉಳಿದವ್ರ ಗ್ಯಾರಂಟಿ ತಪ್ಪು, ನಾನು ಗ್ಯಾರಂಟಿ ಕರೆಕ್ಟ್. ಆ ಥರ ಜನಗಳೇ ಜಾಸ್ತಿ ಇದೆ. 4% ಜನ ಮಾತ್ರ ಏನು ಯೋಚನೆ ಮಾಡ್ತಾರಂತೆ, ನಂದು ತಪ್ಪಿರಬಹುದು ಅಂತ ಯೋಚನೆ ಮಾಡ್ತಾರಂತೆ. ಅರ್ಥ ಮಾಡಿಕೊಂಡ್ರೆ ಅದು ಉದ್ಧಾರದ ಹಾದಿ. ಆತ್ಮವಿಮರ್ಶನ ಅಂಬುದು ಎಲ್ರಿಗೂ ಬರೋದಿಲ್ಲ ಅಂತ ಹೇಳ್ತಾರೆ. ಪರವಿಮರ್ಶನ ಮನುಷ್ಯ ಸಾಮಾನ್ಯವಾಗಿರ್ತದೆ. ಆತ್ಮವಿಮರ್ಶನ ಅಂಬುದು ಭಾರಿ ದುರ್ಲಭ, ಅದು ಭಾರಿ ಒಳ್ಳೆ ರೇರ್ ಕ್ವಾಲಿಟಿ ಅಂತ ಕರೆದರು ಸೈಂಟಿಫಿಕ್. ಯಾವುದೋ ಹೆಚ್ಚದಂತೆ ಟೆಸ್ಟ್ ಮಾಡಿಬಿಟ್ಟು ವೆರಿ ರೇರ್ ಕ್ವಾಲಿಟಿ ಅಂದರೆ ಆತ್ಮವಿಮರ್ಶನ ಪದ್ಧತಿ. ಅದೇ ಎಷ್ಟೋ ಸರ್ ಯೋಚನೆ ಹೇಳ್ತಾರೆ, ಒಂದು ಸರ್ತಿ ಯೋಚನೆ ಮಾಡು ನೀನೇನೆ. ಈಗ ಏನಂತ, ಅವ್ರು ತಪ್ಪು ಅಂತೀಯಲ್ಲ, ನಿನ್ನ ತಪ್ಪಿರುವುದು ಸ್ವಲ್ಪ ಯೋಚನೆ ಮಾಡು. ಆ ಯೋಚನೆ ಮಾಡೇ ನಾನು ತಪ್ಪಿರೋ ಸಾಧ್ಯತೆನೇ ಇಲ್ಲ ಅಂದ್ಬಿಡ್ತಾರೆ. ಆ ಯೋಚನೆ ಮಾಡುತ್ತೆ, ಆರು ಹೌದಲ್ಲ ಇರಬಹುದು ಆಯ್ತು ಅದನ್ನು ನೋಡಬೇಡಂತ. ಈಗ ಥರ್ಡ್ ಪರ್ಸನ್ ಆಗಿ ಯೋಚನೆ ಮಾಡಿದರೆ ನನ್ನ ತಪ್ಪು ಕಾಣಬಹುದಾ, ಥರ್ಡ್ ಪರ್ಸನ್ ನೋಡೋದೇ ಆತ್ಮವಿಮರ್ಶ, ನನ್ನ ತಪ್ಪಿರಬಹುದು. ಅವಾಗ ಅರ್ಥ ಆಗಿಬಿಟ್ರೆ ಏನು ಮಾಡ್ತಾರೆ, ಆಗ ಅದು ಒಳ್ಳೆ ಸಾಧನೆ ಮಾಡಕ್ಕೆ ಅನುಕೂಲ. ತಂಚಾದೋ ಶಿಕ್ಷೆ ಭಕ್ತೋ ಮುಖ್ಯ ಪ್ರಾಧಾನತೆಯ ತಸ್ಯ ಸರ್ವತೋ ಮನಸ್ಸು ಅಸಂಗೇ ಸತ್ತೇವ ಜಾಯಮಾನತ್ವ ಸೂಚನಾಯ ತಥಾ ಗ್ರಹಣ. ಅದೇ ಅಂತ ಆತ್ಮವಿಮರ್ಶನ ಶಕ್ತಿ ಯಾವಾಗ ಬರುತ್ತೆ ಅಂದರೆ ಸರ್ವತೋ ಮನಸ್ಸು ಅಸಂಗ ಇದ್ರೆ ಮಾತ್ರ. ತಂಚಾದೋ ಶಿಕ್ಷೆ ಮೊದಲು ಅಭ್ಯಾಸ ಮಾಡಬೇಕಿದ್ದ ಭಕ್ತೋ ಮುಖ್ಯ ಸಾಧನತೆಯ ಶಿಕ್ಷೆ ಭಕ್ತಿಗೆ ಭಾರಿ ಮುಖ್ಯ ಸಾಧನ ಅಂಬೋದು ಸರ್ವತೋ ಅಸಂಗತ್ವ ಆತ್ಮವಿಮರ್ಶನ ರೂಪವಾದದ್ದು ಅಂತ ಅರ್ಥ. ಮಹಾತ್ಯ ಜ್ಞಾನಪೂರ್ವಕ ಸ್ನೇಹೋ ಹಿ ಭಕ್ತಿ ಭಕ್ತ್ಯರ್ಥಮೇವ ಚ ಭಗವನ್ ಮಹಿ ಮುಕ್ತಿ ರಿಚಿತ ಸಿದ್ಧಮೇವ. ನಾಳೆ ಅದನ್ನು ಓಂ ಶ್ರೇಯಃ ಪತ್ತೇ ನಿತ್ಯ ಗಣಿತ ಗುಣವಾಣಿ ಜಾಲೋಲ್ಲಾಸೋ.